विद्युतं च वक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवदु. ಇಲ್ಲಿ ಇವಾಗ ಧರ್ಮೋಪದೇಶ ಪ್ರಕರಣದಲ್ಲಿ ನಾವು ಸುಮಾರಾಗ ಒಂದು 20-22 ಆಯಿತು, 21 ಆಯಿತು. ನೆಕ್ಸ್ಟ್ ಬರೋದು ಈ ನವವಿಧ ಭಕ್ತಿಯನ್ನ ಕೊನೆಯಲ್ಲಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ನವವಿಧ ಭಕ್ತಿ ಎಂಬುದನ್ನ ಸೆವೆಂತ್ ಸ್ಕಂದದಲ್ಲೇ ಪ್ರಹ್ಲಾದರಾಯರು ಹೇಳೋದಲ್ಲೇ ಪೂರ್ತಿಯಾಗಿ ವಿವರಣೆ ಬಂದಿದೆ. ಸೊ ಆದ ಕಾರಣದಿಂದ ಈ ಒಂದು ಧರ್ಮೋಪದೇಶ ಪ್ರಕರಣದಲ್ಲಿ ಅಷ್ಟು ಒಂದು ಎಲಾಬ್ರೇಟ್ ಮಾಡಿಲ್ಲ. ಸೊ ನಾವು ಸೆವೆಂತ್ ಸ್ಕಂದದಲ್ಲಿ ಬಂದದ್ದು ಅದನ್ನೇ ಇಟ್ಟುಕೊಂಡು ಇಲ್ಲಿ ನೋಡ್ತಾ ಬಂದಿದ್ದೀವಿ. ಶ್ರವಣ ಮಾಯಿತು, ಕೀರ್ತನ ಮಾಯಿತು, ಆಮೇಲೆ ಸ್ಮರಣಂ. ಸೊ ಒಂದೊಂದಕ್ಕೇನೋ ವಿಷ್ಣೋಹ ಸೇರಿಸ್ಕೋಬೇಕು ಅಂತ. ಶ್ರವಣಂ ವಿಷ್ಣೋಹ, ಸ್ಮರಣ ಶ್ರವಣಂ ವಿಷ್ಣೋಹ, ಕೀರ್ತನಂ ವಿಷ್ಣೋಹ, ಆಮೇಲೆ ಸ್ಮರಣಂ ವಿಷ್ಣೋಹ ಅಂತ. ಇಲ್ಲಿ ಸ್ಮರಣ ಹೇಳುವಾಗ ಅವರು ಹೇಳೋದೇನಂದ್ರೆ ಯಾವಾಗ್ಲೂ ಜ್ಞಾನ ಎಂಬುದು ಸ್ಮರಣದಿಂದಲೇ ಆಗತ್ತ ಅಂತ ಒಂದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಕೇಳೋದು ಅಂದ್ರೆ ಸುಮ್ಮನೆ ಆ ಕಿವಿ ರಂಧ್ರ ಇದೆ, ಅದು ಮೂಲಕ ಒಳಗೆ ಹಾಕ್ತೀವಿ. ಮನಸ್ಸು ಅದನ್ನ ಪ್ರಾಸೆಸ್, ಮನಸ್ಸು ಅದನ್ನ ಇಷ್ಟಪಡತ್ತ ಇಲ್ಲ ಅಂತ ಹೇಳತ್ತ, ರಿಜೆಕ್ಟ್ ಮಾಡತ್ತ, ಒಳಗೆ ಇಟ್ಟುಕೊಳ್ಳತ್ತ, ಹೊರಗೇನೋ ಹಾಕತ್ತ. ಇದು ಮನಸ್ಸಿನಿಂದ ಶ್ರವಣ ಆಗತ್ತೆ. ಮತ್ತು ನಾವು ನೋಡೋದು ಕೇಳೋದು ಮತ್ತು ಕೇಳೋದು ಬಾಯಿಂದ ಹೇಳೋದು, ಇದಕ್ಕೇನು ಮೂಲತಃ ಮನಸ್ಸನ್ನ ಇಟ್ಟುಕೊಂಡು ಹೇಳ್ತಾ ಇದ್ದೀವಿ. ಇವಾಗ ಸ್ಮರಣ ಅಂತ ಹೇಳೋದು ಅದಕ್ಕಿಂತ ಇನ್ನೊಂದು ಸ್ಟೆಪ್ಗೆ ಹೋಗೋದು. ಅಂದ್ರೆ ಇಲ್ಲಿ ಮನಸ್ಸನ್ನ ದಾಟಿ ಆ ಚಿತ್ತಕ್ಕೆ, ಮನಸ್ಸು ಬುದ್ಧಿಯನ್ನ ದಾಟಿ ಚಿತ್ತದಲ್ಲಿ ನಿಲ್ಸೋದು. ಚಿತ್ತದಲ್ಲಿ ನಿಲ್ಸಿದ್ರೆ, ಚಿತ್ತದಲ್ಲಿ ಇದ್ದು ಬಿಟ್ರೆ ಅದು ಪರ್ಮನೆಂಟ್ ಆಗಿ ಉಳಿಯುತ್ತೆ. ಅದಕ್ಕೆ ನಾವು ಮೇನ್ ಆಗಿ ಜ್ಞಾನ ಅಂತ ಕರೆಯೋದು. ಅದ ಚಿತ್ತದಲ್ಲಿ ಸೇರಿದಾಗ ಜ್ಞಾನ ಅಂತ ಕರಿತೀವಿ. ಸೊ ಚಿತ್ತದಲ್ಲಿ ಒನ್ಸ್ ಅದು ರಿಜಿಸ್ಟರ್ ಆದ ಮೇಲೆ, ಯಾರು ಎಷ್ಟು ಬಾಳೆಹಣ್ಣು ತುಂಬಾ ಖಾರವಾಗಿದೆ ಅಂತ ಹೇಳಿದ್ರೆ ನಾವು ನಂಬೋದೇ ಇಲ್ಲ. ಎಷ್ಟು ಜನ ಹೇಳಿ, ಯಾವ ಗುರು ಹೇಳಿ, ಯಾವ ಪುಸ್ತಕ ಹೇಳೋದು ಇಲ್ಲ, ಬಾಳೆಹಣ್ಣು ಹಾಗೆ ಇರಲ್ಲ. ಯಾಕೆಂದ್ರೆ ಅನುಭವದಿಂದ ಸಿದ್ಧವಾಗಿ ಆ ಬುದ್ಧಿ ಅದನ್ನ ಹೇಳಿ ಇದು ಬಾಳೆಹಣ್ಣು, ಇದು ಹೀಗೆ ಹೀಗೆ ಇದೆ ಅಂತ ಆದ ಮೇಲೆ ಚಿತ್ತದಲ್ಲಿ ಅದು ರಿಜಿಸ್ಟರ್ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಸೊ ಚಿತ್ತದಲ್ಲಿ ಬರೋದಕ್ಕೆ ಇದಕ್ಕೆ ಸ್ಮರಣ ಅಂತ ಹೇಳ್ತಾ ಇದ್ದಾರೆ. ಈ ಸ್ಮರಣೆ ಹೇಗೆ ಮಾಡುವುದು? ಈ ಸ್ಮರಣದಲ್ಲಿ ನಿಲ್ಲಿಸಬೇಕು ಅಂತ, ಸ್ಮರಿಸಬೇಕು, ಸ್ಮರಿಸಿ ಸ್ಮರಿಸಿ ಎಂಬುದನ್ನೇ ಶಾಸ್ತ್ರದಲ್ಲಿ ತುಂಬಾ ಒತ್ತು ಕೊಡ್ತಾ ಬರ್ತಾರೆ. ಇಲ್ಲಿ ಅದು ಹೇಗಾಗತ್ತೆ ಅಂದ್ರೆ, ಸ್ಮರಣೆ ಆಗ್ಬೇಕಂದ್ರೆ ಅದಕ್ಕೆ ತಿರುಗಾ ಅಭ್ಯಾಸ. ಯಾಕೆಂದ್ರೆ ಎಲ್ಲವೂ ನಾವು ಅನುಭವದಿಂದ ನಮ್ಗೆ ಖಚಿತ ಆಗೋದಿಲ್ಲ. ಅಂದ್ರೆ ದೇವರ ವಿಷಯ ಅನುಭವ ಎಲ್ಲಿ ಬರಕ್ಕೆ ಬರೋದಿಲ್ಲ. ಸೊ ಶಾಸ್ತ್ರದಿಂದ ಶ್ರವಣ ಮನನದಿಂದ ಬರುವಂತ ಜ್ಞಾನ ಇಲ್ಲಿ ಬರುತ್ತೆ. ಸೊ ಶ್ರವಣ ಮನನ ಮಾಡ್ತಾ ಶ್ರವಣ ಅದೇ ನೋಡಿದ್ದೀವಿ. ಶ್ರವಣ ಮನನ ಬರುವಾಗ ಕಿವಿ ಮೂಲಕವಾಗಿ ನಾವು ಒಳಗೆ ಹಾಕೋದು, ಆಮೇಲೆ ಕಣ್ಣು ಮೂಲಕವಾಗಿ ಒಂದು ವಿಷಯವನ್ನ ಹಾಕೋ ಜಾಗೆಯಲ್ಲೇ ಬರೀ ಅದು ಕೆಲಸವನ್ನೇ ಮಾಡುತ್ತೆ. ಮನಸ್ಸು ತಾನ ಇದು ಬೇಕು ಬೇಡ ಅಂಬೋದು ಅದು ಹಚ್ಚಿಕೊಳ್ಳುತ್ತೆ, ಮನಸ್ಸಿಗೆ ಅಂತ ಆಯ್ಕೆ ಇಲ್ಲ. ಸೊ ನಾವೇ ಅದಕ್ಕೆ ಅಭ್ಯಾಸ ಮಾಡಬೇಕು, ಕಿವಿಗಳು ಅಭ್ಯಾಸ ಮಾಡಬೇಕು, ಕಣ್ಣನ್ನ ಕಂಟ್ರೋಲ್ ಮಾಡಬೇಕು ಕಿವಿಗಳು. ಸೊ ಕಂಟ್ರೋಲ್ ಮಾಡೋದು ಅಂದ್ರೆ ಮನಸ್ಸಿನಿಂದ ಆಯ್ತು, ಇಷ್ಟು ಆದ ಮೇಲೆ ನೆಕ್ಸ್ಟ್ ಬರೋದು ಮನನ ಆಯ್ತು. ಮನನದಿಂದ ಅದು ಆ ಚಿತ್ತದಲ್ಲಿ ಕೂತ್ಕೋಬೇಕಂತ, ಅದಕ್ಕೆ ಸ್ಪಂದನ ಮಾಡ್ತಾ ಇರಬೇಕು, ಅದಕ್ಕೆ ಸಾಧು ಸಂಘ. ಸೊ ಒಂದೊಂದಕ್ಕೆ ನಾವು ನೋಡ್ತಾ ಬಂದಿದ್ದೀವಿ. ಒಂದೊಂದು ಸ್ಟೆಪ್ ಹೋದಾಗ ಹಿಂದಿನ ಏನೇನ್ ಹೇಳಿದ್ದಾರೋ ಅದೆಲ್ಲ ಎಲ್ಲವೂ ಇಟ್ಕೋಬೇಕು. ಸೊ ಸಾಧು ಸಂಘದಿಂದ ಅದು ಆಗಿ 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 ಅಭ್ಯಾಸ ಆಗತ್ತ, ಮನನ ಮಾಡ್ಲಕ್ಕೇನು ಅದು ಮನಸ್ಸಿಗೆ ಕಲ್ಸಿ ಕೊಟ್ರೆ ಮನನ ಮಾಡುತ್ತಾ ಅಲ್ಲಿ ದೇವರ ಚಿಂತನೆ ಮತ್ತು ಜ್ಞಾನ ಹಾಗೆ ಬರುತ್ತಂತ, ಬಂದದ್ದು ಸ್ಮರಣ ಶಕ್ತಿಯಾಗಿ ಅಲ್ಲಿ ಉಳಿಯುತ್ತಂತ. ಈ ಸ್ಮರಣಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಹಾಗೆ ಅಂದ್ರೆ ಸ್ಮರಣೆ ಎಂಬುದೇ ಜ್ಞಾನ ಅಂತ ಹೇಳ್ತಾರೆ. ಅಲ್ಲಿ ಜ್ಞಾನ ರೂಪವಾಗಿ ಅದು ವರ್ತನೆ ಆಗತ್ತೆ. ಆ ಜ್ಞಾನ ಎಂಬುದು ಜ್ಞಾನ ಅಗ್ನಿ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಅಂತ ಯಾಕೆ ಹೇಳ್ತಾರೆ, ಅಗ್ನಿ ಅಂತಲೂ ಹೇಳ್ತಾರೆ. ಇನ್ನೊಂದು ಕಡೆ ಬರುವಾಗ ಈ ಸ್ಮರಣ ಶಕ್ತಿ ಮತ್ತು ಇದು ಎಲ್ಲ ಹೇಳುವಾಗ ವರುಣದೇವರಿಗೇನು, ವರುಣದೇವರನ್ನ ಧ್ಯಾನ ಅಂದ್ರೆ ಸ್ಮರಣ ಅಂದ್ರೆ ಸ್ಮರಣದಲ್ಲಿ ಸ್ಮರಣೆ ಮಾಡ್ತಾ ಇದ್ದೀವಿ. ಏನ್ ಮಾಡ್ತೀವಿ ಅಂದ್ರೆ ಅದು ಧ್ಯಾನ, ಸ್ಮರಣೆ ಆ ಒಂದು ಉದ್ಭವ ಶಕ್ತಿ ಆಗುತ್ತೆ. ಈ ಮಾಡ್ಬೇಕು ಉದ್ಭವ ಶಕ್ತಿ, ಅದು ನೆನಪು, ಇಟ್ ಕಿಂಡಲ್ಸ್ ದ ಮೆಮರಿ. ರೆಕಾರ್ಡ್ ಆದದ್ದು ನಮ್ಮ ಮನಸ್ಸಿನಿಂದ ಹೋಗಿ ಆ ಚಿತ್ತದಲ್ಲಿ ಏನ್ ರೆಕಾರ್ಡ್ ಆಗಿದೆಯೋ ಅದನ್ನ ಆ ಒಂದು ಸ್ಮರಣ ಶಕ್ತಿ ಸ್ಮರಣೆ ಮಾಡಿದ ಮೇಲೆ ಅಲ್ಲಿ ನೆಕ್ಸ್ಟ್ ನಾವು ಮಾಡೋದು ಧ್ಯಾನವೂ ಸ್ಮರಣೆಯಲ್ಲಿ ಸೇರ್ಕೊಂಡಿದ್ದಿದೆ. ಸೊ ಧ್ಯಾನ ಮಾಡುತ್ತಾ ಮಾಡ್ತಾ ಧ್ಯಾನಕ್ಕೆ ನಾವೇನು ಹೇಳ್ತೀವಿ, ಧ್ಯಾನಕ್ಕೆ ವರುಣ ಅಂತ ಹೇಳ್ತೀವಿ. ಧ್ಯಾನ ಅಂದ್ರೆ ವರುಣ, ವರುಣ ನೀರಿನ ಅಭಿಮಾನಿಯಾದವನು ಅಂತ. ಧ್ಯಾನ ಪೂಜೆಗೆಲ್ಲ ನೀರೇ ಬಳಸ್ತೀವಿ, ಸೊ ನೀರು ಅಂತಾನೆ ಹೇಳ್ತೀವಿ. ಮತ್ತು ಈ ಧ್ಯಾನದಿಂದ ಬರೋದು ಅಗ್ನಿ ಅಂತಾನು ಹೇಳ್ತೇವೆ, ನೀರಂತೂ ಹೇಳ್ತೀವಿ ಅಗ್ನಿ ಅಂತಾನು ಹೇಳ್ತೀವಿ. ಇದು ಏನು ಅಂದ್ರೆ ಉದಾಹರಣೆ ಕೊಡ್ತಾರೆ, ಇದು ಧ್ಯಾನ ಅಂಬುದು ನೀರೇ ಫಸ್ಟ್. ನೀರು ಏನ್ ಮಾಡ್ತೀವಿ, ಒಂದು ಬೀಜ ಬಿತ್ತಿದ್ರೆ ಇದೆಲ್ಲ ನಾವು ಶ್ರವಣ ಮನನ ಇದರಿಂದ ಬರೋದು ಬೀಜ ತರ ನಾವು ಚಿಂತನೆ ಮಾಡಿದ್ರೆ ಬೀಜ ಮೊಳಕೆ ಮೊಳಕೆ ಇಟ್ಟು ಅದು ಹೊರಗೆ ಬರಬೇಕಂದ್ರೆ ನೀರು ಸಿಂಚಬೇಕು ಅದಕ್ ಮೇಲೆ. ಸೊ ಈ ನೀರು ಅಂಬುದು ಈ ಧ್ಯಾನ ಮಾಡುವಂತ ಕೆಲಸ ಅಂತ ಹೇಳ್ತಾರೆ. ನೀರು ಹಾಕಿದ್ರೆ ಅದು ಮೊಳಕೆ ಬರುತ್ತೆ, ಅಂದ್ರೆ ಆ ಜ್ಞಾನ ಆ ವೃದ್ಧಿ ಆಗತ್ತೆ, ಹೊರಗೆ ಬರುತ್ತೆ. ಒಳಗೆ ಅಡಗಿರುವಂತ ಜ್ಞಾನ ನಮ್ಮ ಇಂದ್ರಿಯದಿಂದ ವ್ಯಕ್ತ ಆಗಿ ಬರುತ್ತೆ. ವ್ಯಕ್ತ ಅದು ನೀರು ಸಿಂಚುವ ಮೂಲಕವಾಗಿ ಇನ್ನೂ ಏನು ಬರುತ್ತೆ, ಪ್ರಾಕ್ಟಿಕಲ್ ಆಗಿ ನಮ್ಮ ತೋಟದಲ್ಲಿ ನೋಡಿದ್ರೆ ಮೊಳಕೆ ಮಾತ್ರ ಬರೋದಿಲ್ಲ, ಅದು ಸುತ್ತು ವೀಡ್ಸ್ ಬರಕ್ಕೆ ಶುರು ಆಗತ್ತೆ. ಅದ್ ಜೊತೆ ಜೊತೆಲೆ ವೀಡ್ಸ್, ಆಕ್ಚುಲಿ ವೀಡ್ಸೇ ಜಾಸ್ತಿ ಬೆಳೆಯುತ್ತೆ. ನೀರ್ ಹಾಕ್ತಾ ಗೊಬ್ಬರ ಹಾಕ್ತಾ ಇದ್ರೆ ಅದೇ ಬೆಳೀತೆ. ಹಾಗೇನೆ ನಾವು ಏನಾದ್ರು ಒಂದು ಚಿಂತನೆ ಈ ಮನನ ಇದೆಲ್ಲ ಮಾಡ್ತಾ 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 ಎಷ್ಟು ಜ್ಞಾನ ಬರುತ್ತೋ ಅದು ಜೊತೆಲಿ ವೀಡ್ಸ್ ಜಾಸ್ತಿ. ಏನ್ ವೀಡ್ ಇಲ್ಲಿ ತಿರ್ಗಾ ಬರೋದು, ನಾನು ನಾನು ನನ್ನದು ಅಹಂಕಾರ, ಆ ಒಂದು ವಿದ್ಯಾ ಮದ ಬರ್ಲಕ್ಕೆ ನಮ್ಗೆ ಶುರು ಆಗತ್ತಂತೆ. ಸೊ ಆವಾಗ ಏನ ಮಾಡ್ಬೇಕಂದ್ರೆ ಅದಕ್ಕೆ ಇಲ್ಲಿ ಜ್ಞಾನಾಗ್ನಿ ಅಂತ ಅದಕ್ಕೆ ಹೇಳ್ತಾರೆ. ಇದು ಧ್ಯಾನ ಅಂತ ಹೇಳಿ ನೀರು ನೀರು ಸಿಂಚೋದು ಒಂದಾದ್ರೆ ಇದು ಆಕ್ಚುಲಿ ಈ ಒಂದು ಸ್ಮರಣೆಯಿಂದ ಬರುವಂತದ್ದು ಎಂತದ್ದು ಅಂದ್ರೆ ಜ್ಞಾನಾಗ್ನಿ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ವೀಡ್ ಕಿಲ್ಲರ್. ಅದು ಬಂದಾಗ ಆ ಮೊಳಕೆಯಿಂದ ಆ ಒಂದು ಜ್ಞಾನ ವೃದ್ಧಿ ಆಗ್ತಾ ಆಗ್ತಾ ಆ ವೀಡ್ಸ್ ಎಲ್ಲ ಸುತ್ತಿರುವಂತದ್ದೆಲ್ಲ ಹೋಗ್ಬೇಕಂದ್ರೆ ಅಲ್ಲಿ ಜ್ಞಾನಾಗ್ನಿ ರೂಪವಾಗಿ ಆ ವೀಡ್ಸ್ಗೆ ಅದು ಅಗ್ನಿ ರೂಪವಾಗಿ ಎಲ್ಲ ದಹಿಸುತ್ತೆ. ಮತ್ತು ಅದು ಅದು ಬೆಂಕಿ ತರ ಜ್ಞಾನ ಜ್ವಾಲೆಯಿಂದ ಉರಿಯುತ್ತೆ, ಪಾಪವನ್ನ ಸುಟ್ಟು ಆ ಒಂದು ಜ್ಞಾನ ಪಾಪ ರಹಿತವಾದ ಜ್ಞಾನ ಬರುತ್ತಂತೆ. ಸೊ ಆ ರೀತಿಯಿಂದ ಈ ಸ್ಮರಣೆ ಇರಬೇಕು ಅಂತ. ಅದಕ್ಕೆ ನಾವು ತಿರುಗಾ ನಮ್ಗೆ ಸರ್ವತಾ ಮನಸ್ಸು ಆಸಂಗ ಆದೋ ಸಾಧು ಸಂಘ ಇದು ಎರಡು ಅದು ಯಾವತ್ತೂ ಎಲ್ಲರ ಜೊತೆ ಒಟ್ಟಿಗೆ ಇರುವಂತದ್ದೇ ಬರುತ್ತೆ. ಸೊ ಈ ಗುರುಗಳ ಹತ್ರ ನಾವು ಕಲಿತಾ ಸತ್ಸಂಗದಿಂದ ಕಲಿತಾ ಅಹಂಕಾರ ಮಮಕಾರ ಇದೆಲ್ಲ ಹೋಗುತ್ತೆ. ಇದನ್ನ ಇಟ್ಟುಕೊಂಡು ಇನ್ನೂ ಬರುತ್ತೆ ಸ್ವಲ್ಪ ವಂದನೆಯಲ್ಲಿ ಇನ್ನೂ ವಿವರ ಮಾಡ್ತಾರೆ. ಇದು ಹೇಗೆ ಮಾಡಬೇಕು ಎಂಬುದನ್ನು ಹೇಳ್ತಾರೆ ಗುರು ಸತ್ಸಂಗದಲ್ಲಿ ಹೇಗೆ ನಮ್ಗೆ ಅದು ಅಭ್ಯಾಸ ಆಗತ್ತೆ ಎಂಬುದನ್ನು ಹೇಳ್ತಾರೆ. ಸೊ ಹೀಗೆ ನಾವು ಮಾಡ್ತಾ ಬಂದ್ರೆ ನಮ್ಮ ಜ್ಞಾನ ಅಹಂಕಾರ ರಹಿತವಾದ ಅಂದ್ರೆ ದೋಷರಹಿತವಾದ ಆ ಒಂದು ಜ್ಞಾನ ಬರತ್ತಂತ. ಹಾಗೆ ಬಂದಾಗ ಅದ್ ಏನಾಗತ್ತ ಅಂದ್ರೆ ಅದು ಮಂದಿರ ಆಗತ್ತೆ. ಮನಸ್ಸು ಇವಾಗ ಮನಸ್ಸು ಆ ಮನೋ ಮಂದಿರ ತರ ಆಗತ್ತೆ. ಸೊ ಮಂದಿರದಲ್ಲಿ ಯಾರನ್ನ ಕೂಡಿಸಬೇಕು, ದೇವರು ಬರ್ತಾನಂತ, ದೇವರು ಅಲ್ಲಿ ಅವತಾರ ತೆಗಿತಾನಂತ. ಹೀಗೆ ಅಹಂಕಾರ ಮಮಕಾರವನ್ನ ಬಿಟ್ಟು ಬಂದ ಆ ಜ್ಞಾನಾಗ್ನಿಯೇ ಮನೆಯಾಗಿ ಆಗತ್ತಂತ. ಆ ಮನೋ ಮಂದಿರದಲ್ಲಿ ಭಗವಂತ ಬಂದಿದ್ದಾನಂತ. ಆ ಭಗವಂತ ಅವತಾರ ಮಾಡಿದಾಗ ನಾವ್ ಏನ್ ಮಾಡಬೇಕು, ಭಗವಂತ ಬಂದಿದ್ದಾನೆ ಇವಾಗ, ಬಂದ ಭಗವಂತನನ್ನ ನಾವು ಪಾದ ನೆಕ್ಸ್ಟ್ ಬರೋದು ಸ್ಮರಣಂ ವಿಷ್ಣೋಹ ಆದ ಮೇಲೆ ಪಾದ ಸೇವನಂ ವಿಷ್ಣೋಹ ಆಗತ್ತೆ. ಸೊ ಈ ಪಾದ ಸೇವನಂ ಹೇಗೆ ಅಂದ್ರೆ ಸ್ಮರಣಕ್ಕೆ ಯಾರು ಎಕ್ಸಾ ಒಂದೊಂದಕ್ಕೆ ಇನ್ನೂ ಇದು ವಿಸ್ತಾರ ಮಾಡ್ತಾ ಹೋಗ್ಬೋದು, ಅದು ನೀವೇ ಒಂದು ಎಕ್ಸೈಸ್ ತರ ಮಾಡ್ಕೋಬಹುದು. ಸ್ಮರಣಕ್ಕೆ ಧ್ರುವರಾಜನ್ನ ಹೇಳ್ತಾರೆ, ಬೇಸಿಕಲಿ ಪ್ರಹ್ಲಾದರಾಯರ್ನ ಹೇಳ್ತಾರೆ. ಸೊ ಪ್ರಹ್ಲಾದರಾಯರ ಕಥೆಯನ್ನ ಕೇಳ್ತಾ ಹೇಗೆ ಸ್ಮರಣ ಮಾಡಿದ್ರು, ಅವರು ಮಾಡಿದ್ದ ಒಂದೊಂದು ಆ ಪ್ರಹ್ಲಾದರಾಯರು ಆ ಒಂದು ಅಹಂಕಾರ ಅವರು ಸ್ವಚ್ಛವಾದ ಆ ಜ್ಞಾನ ಅಲ್ಲಿ ಅಹಂಕಾರ ಮಮಕಾರವೇ ಇದ್ದಿಲ್ಲ, ಯಾವತ್ತು ಅದು ಜ್ಞಾನಾಗ್ನಿಯಾಗವೇ ಇತ್ತು ಅವ್ರಿಗೆ. ಸೊ ಅದನ್ನ ಅವ್ರಿಗೆ ಎಕ್ಸಾಂಪಲ್ಗೆ ಹೇಳ್ತಾರೆ. ಎಲ್ಲರೂ ಇದ್ದಾರೆ, ಧ್ರುವರಾಜನೂ ಇದ್ದಾನೆ, ಅನೇಕರಿದ್ರು ಒಬ್ಬರನ್ನ ವಿಶೇಷವಾಗಿ ಆ ಪುರಾಣಗಳಲ್ಲಿ ತೋರಿಸ್ತಾರೆ ನಮ್ಗೆ. ಅಂದ್ರೆ ಅವರಲ್ಲಿ ನಿಂತು ಭಗವಂತ ಮಾಡಿದ್ದ ಪ್ರಹ್ಲಾದರಾಯರನ್ನ ನಾವು ಚಿಂತನೆ ಮಾಡುವಾಗ ಏನು ಚಿಂತನೆ ಮಾಡ್ತೀವಿ, ಪ್ರಹ್ಲಾದರಾಯರು ಅಂತೂ ಚಿಂತನೆ ಇಲ್ಲ, ಪ್ರಹ್ಲಾದರಾಯರಲ್ಲಿ ಆ ಭಗವಂತ ನಮ್ಮ ಬಿಂಬರೂಪ ಭಗವಂತ ಆ ಪ್ರಹ್ಲಾದರಾಯರಲ್ಲಿ ನಿಂತು ಎಂತ ಒಂದು ಜ್ಞಾನಾಜ್ಞೆಯನ್ನ ಅವರಲ್ಲಿ ಕೊಟ್ರು ಹಾಗೇನೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅವನು ಕೊಡಲಿ ಎಂಬ ಪ್ರಾರ್ಥನೆ ಬರೀ ಪ್ರಹ್ಲಾದರಾಯರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳುವಾಗ ಈ ಚಿಂತನೆ ಅವರಲ್ಲಿ ಇರುವಂತ ಬಿಂಬರೂಪಿಯನ್ನ ಸ್ಮರಣೆ ಮಾಡಿ ನಮ್ಮಲ್ಲಿ ಅದೇ ಬಿಂಬರೂಪಿ ಇದ್ದಾನೆ ನಮಗೇನು ಹಾಗೆ ನಮಗೆ ಜ್ಞಾನ ಏನೋ ಒಂದು ಚೂರು ಬರುವಾಗ ಅದು ನಮಗೆ ಈ ಒಂದು ವೀಡ್ಸ್ ಜೊತೆಯಲ್ಲಿ ಅಹಂಕಾರ ಮಮಕಾರ ಜೊತೆಯಲ್ಲಿ ಬರಬಾರದು ಎಂಬ ಒಂದು ಪ್ರಾರ್ಥನೆ ಅಲ್ಲಿ ಇರುತ್ತೆ. ಇದಾದ ಮೇಲೆ ಇವಾಗ ಭಗವಂತ ನಮ್ಮ ಮನಸ್ಸಲ್ಲಿ ಬಂದಿದ್ದಾನೆ, ಅವತಾರ ತಾಳಿದ್ದಾನೆ. ಸೊ ಅವತಾರ ತಾಳಿದ್ದ ಭಗವಂತನಿಗೆ ನೆಕ್ಸ್ಟ್ ಮಾಡೋದು ಪಾದ ಸೇವನಂ ಅಂತ ಹೇಳ್ತಾರೆ. ಪಾದ ಸೇವನಂ ಅಂದ್ರೆ ಭಗವಂತ ಬಂದಿದ್ದಾನೆ, ಬಂದು ನಿಂತಿದ್ದಾನೆ. ಪಾದ ಅಂಬುದು ನಾವು ಅನೇಕ ಕಡೆ ನೋಡಿದ್ದೀವಿ, ವೈಶ್ವಾನರ ವಿದ್ಯಾದಲ್ಲೆಲ್ಲ ನೋಡುವಾಗ ಪಾದ ಆ ಒಂದು ಭೂಮಿ ಪೃಥ್ವಿಯೇ ಭಗವಂತನ ಪಾದ ಅಂದ್ರೆ ಅದು ಯಾವುದನ್ನ ಸಿಂಬಲೈಸ್ ಮಾಡಿ ಯಾವುದು ವಿಶೇಷ ರೂಪ ಏನು ಅಂದ್ರೆ ಅಲ್ಲಿ ಒಂದು ಅವನು ಸ್ಥಿರವಾಗಿ ಸ್ಥಿರವಾಗಿ ಸ್ಥಾಪನೆ ಮಾಡುವಂತ ಆ ಒಂದು ಲಕ್ಷಣವನ್ನ ತಕ್ಕೊಳ್ತೀವಿ. ಅಂದ್ರೆ ಪಾದ ಅಂತ ಹೇಳುವ ಮೂಲಕವಾಗಿ ಸ್ಥಿರತೆ ಅಂದ್ರೆ ಫರ್ಮ್ನೆಸ್, ಫರ್ಮ್ಲಿ ಆಂಕರ್ಡ್ ಅಂತ ಹೇಳ್ತಾರಲ್ಲ ಆ ತರ ಭಗವಂತ ಬಂದು ನಿಂತಿದ್ದಾನೆ. ಮತ್ತು ಒಂದು 5 ನಿಮಿಷ ಆದ ಮೇಲೆ ಭಗವಂತ ಹೊರತಾದ್ರೆ ಏನ್ ಮಾಡೋದು? ಸೊ ಆದ ಕಾರಣದಿಂದ ಬಂದ ಭಗವಂತ ಅವನ ನಿಲ್ಲಕ್ಕೆ ನಾವು ಅವನಿಗೆ ಸೇವೆ ಮಾಡಬೇಕು. ಅವನು ಪಾದ ಬಂದಿದ್ದ ಪಾದಕ್ಕೆ ಅವನು ಸೇವೆ ಮಾಡೋದು ಅನೇಕ ರೀತಿಯಿಂದ ಮಾಡೋದೇ. ನೆಕ್ಸ್ಟ್ ಬರುತ್ತೆ ವಂದನಂ, ಕೀರ್ತ ವಂದನಂ, ದಾಸ್ಯಂ, ಸಖ್ಯಂ ಅದೆಲ್ಲ ಬರುತ್ತೆ. ಬಟ್ ಅದು ಹೇಗೆ ಮಾಡಬೇಕು ಎಂಬುದನ್ನು ಹೇಳ್ತಾರೆ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ. ಪಾದ ಸೇವನೆ ಮಾಡಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಭಗವಂತನೇ ಗೊತ್ತಿಲ್ಲ. ಭಗವಂತ ಬಂದು ನಮ್ಮ ಮನೋಮಂದಿರದಲ್ಲಿ ಬಂದು ನಿಂತಿದ್ದಾನೆ. ಆ ಪಾದವನ್ನ ಸೇವನೆ ಮಾಡಬೇಕು ಅಂದ್ರೆ ಪಾದವೇ ಸಿಗ್ತಾ ಇಲ್ಲವೇ ನಮ್ಗೆ? ಪಾದ ಸಿಕ್ಕಿದ್ರೆ ಪಾದಕ್ಕೆ ನಾವು ನೀರ್ ಹಾಕೋ ಏನೋ ಹಾಕಿ ಪಾದ ತೊಳೆದು ಪಾದ ಪೂಜೆ ಮಾಡಿ ಎಲ್ಲ ಮಾಡಬಹುದು. ಪಾದ ಸಿಗ್ತಾ ಇಲ್ಲವೇ ನಮ್ಗೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ಭಗವಂತನ ಪಾದ ಅಂತ ಹೇಳಿದ್ರೆ ಆ ಪಾದ ಅಂಬೋ ಶಬ್ದದಿಂದ ಪಾದ ಅಂಬೋದಕ್ಕೆ ಪದ ಅಂಬೋ ಅರ್ಥವೂ ಬರುತ್ತೆ. ಪದ ಅಂದ್ರೆ ಏನು ಅಂದ್ರೆ ಪದ ಅಂದ್ರೆ ಶಾಸ್ತ್ರ, ಪದ ಅಂದ್ರೆ ಪದ, ದಾಸರ ಪದ ಅಂತ ಹೇಳ್ತೇವೆ. ದಾಸರ ಪದ ಅಂದ್ರೆ ಏನು? ಪದ ಅಂದ್ರೆ ಒಂದು ಲೈನ್, ಒಂದು ವರ್ಸ್ ಒಂದಲ್ಲ. ವಾಟ್ ದಟ್ ವರ್ಸ್ ಆರ್ ದ ಲೈನ್ ದಟ್ ಕನ್ವೇಸ್, ಒಂದು ಅಕ್ಷರ ಸಮೂಹ ಯಾವುದನ್ನ ತಿಳಿಸಿಕೊಡುತ್ತೋ ಅದು ಪದ ಅಂತ ಹೇಳ್ತೀವಿ. ಸೊ ಶಾಸ್ತ್ರ ಭಗವಂತ ಹೇಳಿದ್ದನ್ನ ಅದನ್ನ ಮಾಡೋದು, ಹೇಳಿದ್ದನ್ನ ಫಸ್ಟ್ ತಿಳ್ಕೊಳ್ಳೋದು. ಭಗವಂತ ಹೇಳಿದ್ದನ್ನ ತಿಳ್ಕೊಂಡು ತಿಳಿದದ್ದನ್ನ ನಾವು ಮಾಡಬೇಕು. ಸೊ ಅದಕ್ಕೆ ಪಾದ ಸೇವನ ಅಂತ ಹೇಳ್ತಾರೆ. ಇದಕ್ಕೆ ಬೇಸಿಕಲಿ ಬೇಕಾದ ಯಾವುದು ಅಂದ್ರೆ ಒಂದೊಂದು ಪದ ಇದಕ್ಕೆ ಪಾದ ಸೇವನಕ್ಕೆ ಲಕ್ಷ್ಮಿಯನ್ನೇ ತಗೊಳ್ತಾರೆ ಎಕ್ಸಾಂಪಲ್ ಆಗಿ. ಯಾಕೆ ಅಂದ್ರೆ ಸರ್ವ ಶಬ್ದ ಪದ ಅಂತ ನಾವು ತಗೊಂಡಾಗ ಸರ್ವ ಶಬ್ದ ಆಯ್ತು, ನಾದಗಳಾಯ್ತು, ಪ್ರತಿ ಒಂದೊಂದು ಅದು ಹೇಗೆ ಭಗವಂತನಲ್ಲಿ ಅನ್ವಯಿಸಿ ಮಾಡೋದು ಮಾತ್ರ ಅಲ್ಲ, ತಿಳ್ಕೊಂಡು ಚಂದಾಗೆ ತಿಳ್ಕೊಂಡು ಅದನ್ನ ಆಚರಣೆ ಮಾಡೋದು. ಒಂದೊಂದು ಶಬ್ದದ ಪೂರ್ತಿಯಾದ ಅರ್ಥ ಆ ಲಕ್ಷ್ಮೀ ದೇವಿಗೆ ಎಲ್ಲವೂ ಚಂದಾಗೆ ಗೊತ್ತಿದೆ. ಆದ ಕಾರಣದಿಂದ ಪಾದ ಸೇವನೆ ನಾವು ದೇವರ ಚಿತ್ರಣ ಹಾಕುವಾಗ ಅದು ನಾವು ಸ್ಥೂಲವಾಗಿ ಏನೋ ದೇವರು ಅಂಬವನು ಪುರುಷ ಅಂತ ಇಟ್ಟುಕೊಂಡು ಅವಳು ಹೆಂಡತಿ ಅಂತ ಇಟ್ಕೊಂಡು ಅವಳು ಪಾದವನ್ನು ಹಿಡ್ಕೊಂಡಿರುವಂತ ನಮ್ಮ ಚಿತ್ರಣ ಏನಿದು, ನಾವು ತಪ್ಪು ಅರ್ಥ ತಿಳ್ಕೊಳ್ತೀವಿ. ಅಲ್ಲಿ ಅರ್ಥ ಏನ್ ತಿಳ್ಕೊಬೇಕು ಅಂತ ಪಾದವನ್ನ ಹಿಡಿದಿದ್ದಾಳಂತ. ಪಾದವನ್ನು ಅಂದ್ರೆ ಆ ಪದವನ್ನ ಒಂದೊಂದು ಪದ ಆ ಒಂದೊಂದು ಅಕ್ಷರ ಸಮೂಹ ಅದನ್ನ ತಿಳ್ಕೊಂಡು ಅದನ್ನ ನಿಧಿಧ್ಯಾಸ ಇದಕ್ಕೆ ಬರೋದೇ. ಅದಕ್ಕೆ ಹೇಳುವಾಗ ಹೇಳ್ತಾರಲ್ಲ ಹಿಂದೆ ಉಪನಿಷತ್ತಿಗೇನು ಇದಕ್ಕೇನು ಹೇಗೆ ಸಮನ್ವಯ ಮಾಡ್ಬೇಕು ಎಂಬುದಕ್ಕೆ ಅಲ್ಲಿ ಹೇಳ್ತಾರೆ. ಅಲ್ಲಿ ಉಪನಿಷತ್ ಹೇಳುವಾಗ ಹೇಳ್ತಾರೆ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ಅಲ್ಲಿ ಹೇಳುವಾಗ ಶ್ರೋತವ್ಯ ಆಯ್ತು, ಶ್ರವಣ ಆಯ್ತು, ಮಂತವ್ಯೋ ಅಂತ ಬರುವಾಗ ಮಂತವ್ಯಕ್ಕೆ ಆ ಒಂದು ಕೀರ್ತನ ಶ್ರವಣ ಕೀರ್ತನ ಎರಡು ಸ್ಮರಣ ಎಲ್ಲವನ್ನು ಇಟ್ಟುಕೊಂಡ್ರೆ ಅದು ಮಂತವ್ಯ ಆಗುತ್ತೆ. ನಿಧಿಧ್ಯಾಸಿತವ್ಯ ಅಂದ್ರೆ ಗಾಢವಾದ ಧ್ಯಾನ. ನಿಧಿಧ್ಯಾಸನ ಅಂದ್ರೆ ಆ ಧ್ಯಾನ ಎಷ್ಟು ಒಳಗೆ ಹೋಗಿ ಆಲ್ಮೋಸ್ಟ್ ಸಮಾಧಿ ತನಕ ನಿಲ್ಸ್ಬೇಕು ಅಂದ್ರೆ ಭಗವಂತನಲ್ಲೇ ಕಂಪ್ಲೀಟ್ ಆಗಿ ನಿಂತು ಇತರ ಒಂದು ವಸ್ತುಗಳಲ್ಲಿ ಅನಾದರ ಇರಬೇಕು, ಭಗವಂತನಲ್ಲಿ ಕಂಪ್ಲೀಟ್ ಆದರ. ಅದು ಮಾಡುವಂತ ಎಲ್ಲಾ ಕಾಲದಲ್ಲೂ ಮಾಡುವಂತ ಕೆಪಾಸಿಟಿ ಲಕ್ಷ್ಮಿಗೆ ಇದೆ. ಆದ ಕಾರಣದಿಂದ ಇಲ್ಲಿ ಲಕ್ಷ್ಮಿಗೆ ಆ ಪಾದ ಸೇವನಕ್ಕೆ ಹೇಳ್ತಾರೆ. ಅದು ಒಂದು ಮೀನಿಂಗ್. ಇನ್ನೊಂದು ಮೀನಿಂಗ್ ಏನು ಅಂದ್ರೆ ಅದಕ್ಕೆ ಪಾದವನ್ನ ಹಿಡ್ಕೊಂಡಿದ್ದಾಳಂತ. ಆ ಚಿಂತನೆ ಬರುವಾಗ ಈ ಪದವನ್ನ, ದೇವರ ಪದವನ್ನ ಹಿಡ್ಕೊಂಡಿದ್ದಾಳಂತ, ಅದು ಒಂದು. ಇನ್ನೊಂದು ಆ ರಿಯಲ್ ಲಿಟ್ರಲ್ ಮೀನಿಂಗ್ ತೆಗೆದ್ರು ಪಾದ ಸೇವನ ಅಂತ ಇಲ್ಲಿ ಹೇಳುವಾಗ ಪಾದದಿಂದ ತಲೆ ತನಕ, ಪಾದ ದೇವರ ಒಂದು ಪಾದ ಇಸ್ ನಾಟ್ ಡಿಫ್ರೆಂಟ್ ಫ್ರಮ್ ಅನದರ್ ಅವಯವ, ದೇವರಲ್ಲಿ ಭೇದವೇ ಇಲ್ಲ. ಸೊ ಪಾದ ಅಂದ್ರೆ ಪಾದದಿಂದ ಒಂದು ಅವನ ಶಿರ ಪರ್ಯಂತ ಒಂದೊಂದು ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದರಿಂದ ಒಂದೊಂದೊಂದು ಧಾರಣೆ ಮಾಡ್ತಾ 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 ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪಾದ, ಪಾದದ ಮೇಲೆ ಅವನು ತೊಡೆ ಮತ್ತು ಟಾಪ್ ಪೋರ್ಷನ್ ಒಂದೊಂದು ಒಂದೊಂದು ಅಂಗ ಅಂಗ ಅಂಗವಾಗಿ ಇಟ್ಟುಕೊಂಡು ಆಮೇಲೆ ತಲೆ ತನಕ, ಆಮೇಲೆ ತಲೆಯಿಂದ ತಿರ್ಗಾ ಪಾದ ತನಕ, ಹೀಗೆ ದೇವರ ಚಿಂತನೆ ಬರ್ಲಕ್ಕೆ. ಸೊ ಲಕ್ಷ್ಮೀದೇವಿ ಪಾದವನ್ನ ಹಿಡ್ಕೊಂಡಿದ್ದಾನಂದ್ರೆ ಪಾದದಿಂದ ತಲೆ ತನಕವೂ ಅವಳು ಚಿಂತನೆ ಮಾಡ್ತಾಳೆ, ಮತ್ತು ಆ ಒಂದೊಂದು ಅವಯವೂ ಬೇರೆ ಇಲ್ಲ ಅಂತಾನು ಅವಳು ಚಿಂತನೆ ಮಾಡ್ತಾ ಇರ್ತಾಳಂತ, ಆ ಕೆಪಾಸಿಟಿ. ಹಾಗೆ ಸರ್ವ ದೇಶ ಕಾಲ ಎಲ್ಲದಲ್ಲಿನೂ ಮಾಡುವ ಶಕ್ತಿ ಅವಳಲ್ಲೇ ತುಂಬಿದೆ. ಸೊ ಅದನ್ನೇ ಹೇಳ್ತಾರೆ. ಇದು ಒಂದರ್ಥ. ಇನ್ನೊಂದರ್ಥ ಏನ್ ಹೇಳ್ತಾರೆ, ನಮ್ಮಂತವ್ರಿಗೆ ನಾವು ಏನು ಮಾಡೋದು, ಅದು ಪಾದ, ದೇವರ ಪಾದ ಪದವನ್ನ ಶಾಸ್ತ್ರವನ್ನ ಹಿಡ್ಕೋಬೇಕು. ನಾವು ಶಾಸ್ತ್ರವನ್ನ ಹೇಗೆ ಹಿಡ್ಕೊಳ್ಳೋದು ಹೇಳಿದ್ದಾರೆ, ಶ್ರವಣಂ ಕೀರ್ತನಂ ಹೇಳಿದ್ದಾರೆ, ಶ್ರವಣಂ ಕೀರ್ತನಂ ಹೇಳಿದ್ದಾರೆ ಮತ್ತು ಸ್ಮರಣಮೂ ಹೇಳಿದ್ದಾರೆ. ಸೊ ನಾವು ನಮ್ಗೆ ಯಥಾಯೋಗ್ಯವಾಗಿ ಹರಿಕಥಾಂಸಾರ ಮುಂತಾದೆಲ್ಲ ತಿರ್ಗಾ ತಿರ್ಗಾ ಮೆಲುಕು ಹಾಕೋದು, ತಿರ್ಗಾ ತಿರ್ಗಾ ಅಭ್ಯಾಸ ಮಾಡೋದು ಮನಸ್ಸಿಗೆ, ಇದು ಮಾಡ್ತಾ ಬಂದಿದ್ದೀವಿ. ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತಾರೆ. ಏನು ಪ್ರಾಕ್ಟೀಸ್ ಮಾಡೋದು ಅಂದ್ರೆ, ದೊಡ್ಡವರು ನಾವು ಮಾಡ್ತಾ ಇರೋದೇ. ಏನ್ ಮಾಡ್ತೀವಿ ನಾವು, ದೊಡ್ಡವರು ಯಾರನ್ನಾರು ಬಂದ್ರೆ ನಮ್ಮ ಮನೆಗೆ ಬ್ರಾಹ್ಮಣರು ಬ್ರಹ್ಮನನ್ನ ತಿಳಿಯೋ ಒಂದು ದಾರಿಯಲ್ಲಿ ಇರುವಂತ ದೊಡ್ಡವರು ಯಾರು ಬಂದಾಗ ಅವ್ರಿಗೆ ನಿಟ್ಟಲಾಗ ಪಾದ ಪೂಜೆಯನ್ನೇ ನಾವು ಮಾಡ್ತೀವಿ. ಸೊ ಆವಾಗ ಈ ಚಿಂತನೆ, ಏನ್ ಚಿಂತನೆ, ಪಾದವನ್ನ ಹಿಡ್ಕೊಂಡಿದ್ದೀವಿ ಅಂದ್ರೆ ಇಲ್ಲಿ ಏನು ಚಿಂತನೆ ಅಂದ್ರೆ, ಅಲ್ಲಿ ಹೇಳ್ತಾರೆ ಪುರುಷ ಸೂಕ್ತದಲ್ಲಿ ಹೇಳಿದ್ದಾರಲ್ಲ, ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಹೇಳ್ತಾರೆ. ಪಾದೋಸ್ಯ ವಿಶ್ವಾಭೂತಾನಿ, ಇಲ್ಲಿ ಪಾದ ಅಂಬೋದಕ್ಕೆ ಏನ್ ಹೇಳ್ತಾರಂದ್ರೆ, ಪಾದ ಅಂದ್ರೆ ಒಂದು ಫ್ರಾಕ್ಷನ್ ಎಂಬ ಅರ್ಥನೂ ಬರುತ್ತೆ. ಒಂದು ಪಾದ, ಒಂದು ಪಾದ ಫ್ರಾಕ್ಷನ್ ಒನ್ ಫೋರ್ತ್ ಎಂಬುದ ಅರ್ಥ ಬರುತ್ತೆ. ಸೊ ಹಾಗೇನೆ ಅಲ್ಲಿ ವೇದದಲ್ಲಿ ಹೇಳಿದ್ದಾರೆ ಭಗವಂತನ ಪಾದ ತುಲ್ಯ, ನಾವು ಚತುಷ್ಪಾದ ಅಂತ ಅದು ನೋಡಿದ್ದೀವಿ ಹರಿಕಥಾಂಸಾರದಲ್ಲಿ, ಅದನ್ನೇ ಹೇಳ್ತಾರೆ. ಮೂರು ಪಾದಗಳು ಆ ಒಂದು ನಿರಂತರವಾದ ಆ ಒಂದು ಶ್ವೇತದೀಪ ಅನಸ್ತಾಸನ ವೈಕುಂಠದಲ್ಲಿ ಪಾದಗಳು, ಒಂದೊಂದು ಪಾದ ಇರ್ತದೆ. ಇನ್ನೊಂದು ಪಾದವನ್ನ ಅವನು ಈ ಪ್ರಪಂಚ, ಈ ನಶ್ವರವಾಗುವಂತ ಈ ಪ್ರಪಂಚದಲ್ಲಿ ಅವನೇ ಶಾಶ್ವತವಾದ ಪಾದವನ್ನ ಎಲ್ಲ ಜೀವರ ಒಳಗೇನೋ ಇಟ್ಟಿದ್ದಾನೆ ಅಂತ ಬರುತ್ತೆ. ಸೊ ಅದನ್ನ ತಗೊಂಡಿದ್ದಾರೆ. ಪಾದ ಸೇವನ ಅಂದ್ರೆ ನಮ್ಗೆ ಈ ಪಾದವನ್ನ ಸೇವನ ಮಾಡೋದು ಅಂತ. ಏನು ಸೇವೆ ಮಾಡೋದು, ಇದು ಪಾದ ಪೂಜೆಯನ್ನ ಮಾಡೋವಾಗನೆ ಇದು ಇನ್ನೊಂದು ಆಂಗಲ್. ನಾವು ಡಿಫ್ರೆಂಟ್ ಆಂಗಲ್ ಇಂದ ಪಾದ ಪೂಜೆಯನ್ನು ನೋಡ್ತಾ ಬಂದಿದ್ದೀವಿ. ಬ್ರಾಹ್ಮಣ ಪಾದವನ್ನ ಮುಟ್ಟೋವಾಗ, ಆ ಪಾದ ಮುಟ್ಟಿ ಪಾದ ಪೂಜೆಯನ್ನ ಮಾಡೋವಾಗ ಅಲ್ಲಿ ಆ ಒಂದು ವಾಮ್ತ್ ಇರುತ್ತೆ, ಒಂದು ಇದು ತಣ್ಣಗಿರೋದಿಲ್ಲ ಪಾದ, ಬಿಕಾಸ್ ಲೈಫ್ ಫೋರ್ಸಸ್ ದೇರ್ ಎಂಬುದಕ್ಕೆ ಇರುತ್ತೆ. ಸೊ ಇದೇ ಅಂದ್ರೆ ಈ ನಮ್ಮ ಗುರುಗಳು ಯಾರೋ ಬ್ರಾಹ್ಮಣರು, ಅವರು ದೇಹದಲ್ಲಿ ಹೇಗೆ ನಾವು ಆ ವಿಗ್ರಹಗಳನ್ನ ಸ್ಪರ್ಶ ಮಾಡಿ ಅಲ್ಲಿ ದೇವರಿದ್ದಾನೆ ಅಂತ ನಾವು ತಲೆ ಇಡ್ತೀವಿ, ಕೈಯಿಂದ ಒತ್ತುತ್ತೀವಿ, ಆ ತುಳಸಿಯನ್ನ ಹಚ್ಚಿಕೊಳ್ತೀವಿ, ಇದೆಲ್ಲ ಹಾಗೆ ಮಾಡ್ತೀವೋ ಹಾಗೇನೆ ಇದು ಚಲಪ್ರತಿಮಾ ಮುಟ್ಟವಾಗ ಇಲ್ಲಿ ಇಸ್ ಇವನ್ ಇವನ್ ಮಚ್ ಮಚ್ ಹೈಯರ್ ಇನ್ ದ ಸೆನ್ಸ್ ಯು ಕ್ಯಾನ್ ಫೀಲ್ ದಟ್ ಆ ಒಂದು ಪ್ರಾಣ ಶಕ್ತಿ ನಮ್ಗೆ, ವಿ ಹ್ಯಾವ್ ಟು ಫೀಲ್ ಇಟ್. ಅದೇ ಅಲ್ಲಿ ಫಸ್ಟ್ ಶ್ರವಣಂ ಹೇಳೋವಾಗ ಅಲ್ಲಿ ಹೇಳಿದ್ರು, ಎಲ್ಲ ನಮ್ಗೆ ಶ್ರವಣದಿಂದ ಎಲ್ಲ ಆಗ್ತಾ ಇದಾವ ಹೊರತು ನಾವು ನೋಡ್ತಾ ಇಲ್ಲ, ಯಾವುದನ್ನ ನೋಡಬೇಕು ಅದನ್ನ ನೋಡ್ತಾ ಇಲ್ಲ. ಸೊ ಇಲ್ಲಿ ನೋಡಬೇಕು, ಏನು ನೋಡಬೇಕು, ಇಲ್ಲಿ ಪಾದವನ್ನ ಮುಟ್ಟಿದಾಗೆ ಅಲ್ಲಿ ಸ್ವಲ್ಪ ಒಂದು ಒಂದು ವಾರ್ಮ್ತ್ ಆರ್ ಟೆಂಪರೇಚರ್ ನಮ್ಗೆ ಕಾಣಿಸುತ್ತೆ, ಬಾಡಿ ಟೆಂಪರೇಚರ್ ಮುಟ್ಟಿದ್ರೆ ತೋರ್ಸ ಕಾಣಿಸುತ್ತೆ, ಸ್ಪರ್ಶ ಆಗತ್ತಲ್ಲ ಮಾಡೋವಾಗ. ಆ ಇದೆ ಅಂದ್ರೆ ಅಲ್ಲಿ ಪ್ರಾಣಶಕ್ತಿ ಇದೆ, ಪ್ರಾಣಶಕ್ತಿ ಇದೆ ಅಂದ್ರೆ ಮುಖ್ಯ ಪ್ರಾಣ ಈ ಚಲಪ್ರತಿಮೆಯಲ್ಲೇ ಕೂತಿದ್ದಾನೆ ಅಂತ ಅದನ್ನ ನೋಡೋದು. ಬರೀ ಬಂದವರು ಕಾಲನ್ನ ನೋಡಿ ಅದು ಏನೋ ಅಂತ ನಾವು ಮಾಡಬಾರ್ದು. ಅವರಲ್ಲಿ ಅದು ಇದೆ, ಅವರಲ್ಲಿ ವಿಶೇಷವಾಗಿ ಇದೆ ಅವರು ಅಂತ ಅದನ್ನ ತಿಳ್ಕೊಂಡು ಮಾಡೋದು ಒಂದು. ಇನ್ನೊಂದು ಇದನ್ನೇ ಇಲ್ಲಿ ಅಪ್ಲೈ ಮಾಡೋದು, ಭಗವಂತ ತನ್ನ ಪಾದವನ್ನ ಉಳಿದ ಜೀವರಾಶಿಗಳಲ್ಲಿ ಇಟ್ಟಿದ್ದಾನೆ. ಈವಾಗ ನಮ್ಮ ಮನೆಗೆ ಬಂದ ಅತಿಥಿಯಾಗಿ ಬಂದ ಇವರಲ್ಲಿ ಅವರಲ್ಲಿ ಪುಣ್ಯಾನ ಏನಾದ್ರು ನಾವು ನೋಡ್ತೀವಿ ಆಚರಣೆ, ನಮ್ಕಿಂತ ಅವ್ರಿಗೆ ಆಚರಣೆ ಅಂತದವ್ರಿಗೆ ಪಾದ ಪೂಜೆನು ಮಾಡ್ತೀವಲ್ಲ ನಾವು, ಅವ್ರು ಮಾಡುವಾಗ ಈ ಚಿಂತನೆಯನ್ನ ಮಾಡೋದು ಇವರನ್ನೇ ಇಟ್ಟಿದ್ದಾನೆ ಭಗವಂತನ ಒಂದು ಪಾದ ಅಂದ್ರೆ, ಪಾದ ಅಂದ್ರೆ ಒಂದ್ ಫೋರ್ತ್ ಅಂತ ತಗೊಳ್ಳಿ, ಇದ್ರೆ ಪಾದ ಅಂದ್ರೆ ಒಂದು ಅಂಶ ಭಿನ್ನಾಂಶ ಇವರಲ್ಲಿ ಇಟ್ಟಿದ್ದಾನೆ ಅಂದ್ರೆ, ಎಲ್ಲ ದುಷ್ಟರಲ್ಲಿನೂ ಇಟ್ಟಿದ್ದಾನಂದ್ರೆ ಅಲ್ಲಿ ಸನ್ನಿಧಾನ ಇಲ್ಲ, ಇವರಲ್ಲಿ ಏನೋ ಓದಿದ್ದಾರೆ ನಮ್ಕಿಂತ ಓದಿದ್ದಾರೆ, ಯಾಕೆ ಪಾದ ಅದಕ್ಕೆ ಪಾದ ಅಂದ್ರೆ ಪದ, ಅದನ್ನ ಓದಿದ್ದಾರೆ ಅಥವಾ ಆಚರಣೆಯನ್ನ ಮಾಡ್ತಾ ಇದ್ದಾರೆ, ಹರಿಯ ಆಜ್ಞೆಯನ್ನ ಪರಿಪಾಲನೆ ಯಥಾಯೋಗ್ಯ ನಮ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾರಲ್ಲ, ಆ ದಾರಿಯಲ್ಲಿ ಇದ್ದಾರಲ್ಲ ರಿಲೇಟಿವ್ ಆಗಿ. ಸೊ ಆ ಒಂದು ಚಿಂತನೆಯಿಂದ ಅವ್ರಿಗೆ ಪಾದ ಪೂಜೆ ಮಾಡೋದು. ಸೊ ಇದು ಪಾದ ಸೇವನಂ ಅಂತ ಆಗತ್ತೆ, ಅದರ್ವೈಸ್ ಪದ ಸೇವನಂ ಅದು ನಮ್ಗೆ ಬಂದಿಲ್ಲ, ಯಾರು ಬರ್ತಾರೆ ಇಲ್ಲಿ. ಸೊ ಆ ಕಾರಣದಿಂದ ಪದ ಹರಿಕಥಾನುಸಾರದ ಒಂದೊಂದು ಪದವನ್ನ ಇಟ್ಟುಕೊಂಡು ಅಲ್ಲಿ ಚಿಂತನೆ, ಆಳವಾದ ಚಿಂತನೆ ಇಟ್ಟುಕೊಂಡು, ಆಳವಾದ ಆ ಒಂದೊಂದು ಅಕ್ಷರ ಇಟ್ಟುಕೊಂಡು ವಿಷ್ಣು ಸಹಸ್ರನಾಮದಲ್ಲಿ ನೋಡ್ತಾ ಬಂದಿದ್ದೀವಿ, ಒಂದು ಕೆಲವುದೆಲ್ಲ ನಮ್ಗೇನು ಫೆಮಿಲಿಯರ್ ಆಗಿದೆ ಅದನ್ನ ಇಟ್ಟುಕೊಂಡು ಆ ಗುಣಗಳನ್ನ ಹುಡುಕ್ತಾ ಹೋಗೋದು, ಇದು ಒಂದು ಎಕ್ಸಸೈಸ್ ತರ. ಒಂದೊಂದು ತಗೊಂಡು ಯಾವುದೇ ಒಂದು ಪದವನ್ನ ತಗೊಂಡು ಆ ಪ್ರತಿ ಪದವು ಅದು ಮೋಕ್ಷಕ್ಕೆ ಇದು ಸೋಪಾನವೆನಿಸುವುದು ಅಂತ ಹೇಳಿದ್ದಾರೆ. ಹಾಗೆ ಒಂದೊಂದು ಪದ ದಾಸರೇ ಹೇಳಿದ್ದಾರೆ. ಸೊ ಒಂದೊಂದು ಪದ ಯಾವುದೋ ಒಂದನ್ನು ಒಂದು ವರ್ಷನ ಇಟ್ಟುಕೊಂಡು ಅದನ್ನ ಹೇಳ್ತಾ ಅದನ್ನ ಚಿಂತನೆ ಮಾಡ್ತಾ ಒಂದೊಂದು ಅಕ್ಷರದಲ್ಲಿನು ಅಕ್ಷರದಲ್ಲಿ ಯಾವ ರೂಪದಿಂದ ಭಗವಂತ ಯಾವ ಗುಣವನ್ನ ವ್ಯಕ್ತ ಮಾಡ್ತಾನೆ, ಹೀಗೆ ಮಾಡೋದು ಪಾದ ಸೇವನೆ ಆಗುತ್ತೆ, ಪದ ಸೇವನವೇ ಪಾದ ಸೇವನೆ ಆಗುತ್ತೆ. ಸೊ ಹೀಗೆ ಅದನ್ನ ಲಕ್ಷ್ಮೀ ದೇವಿ ಮಾಡ್ತಾ ಇದ್ದಾಳಂತೆ ಲಕ್ಷ್ಮಿಗೆ ಅಲ್ಲಿ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಚರಣ, ಆ ಚರಣ ಪಾದ ಸೇವನಕ್ಕೆ ಆ ಚರಣ ಅಂತ, ಚರಣ ಅಂತ ಆ ಸಂಬಂಧ ಚಂದಾಗೆ ಅದನ್ನ ಸೇವನೆ ಮಾಡೋದು. ತದ್ ವಿಷ್ಣೋ ಪರಮಂ ಪದಂ, ಇದನ್ನೊಂದು ಕೋಟ್ ಕೊಟ್ಟಿದ್ದಾರೆ, ತದ್ ವಿಷ್ಣೋ ಪರಮಂ ಪದಂ ಅಂತ. ಅದೇ ಅವನೇ ಪದ ಅಂತ ಇಲ್ಲಿ ಹೇಳೋದು ಏನು ಅಂದ್ರೆ, ಪದ ಅಂದ್ರೆ ಹೀಸ್ ದ ಗಾಡ್, ಹೀಸ್ ದ ಆಶ್ರಯ ಅಂಬೋದನ್ನು ಅವನೇ ಆಶ್ರಯ ಅಂತ ಚಿಂತನೆ ಮಾಡಿ, ನೀವು ಯಾವುದಲ್ಲಿ ನಿಮ್ಮ ಮನೆಯಲ್ಲಿ ವಿಗ್ರಹಕ್ಕೆ ಪೂಜೆ ಮಾಡ್ತೀರೋ, ತುಳಸಿಗೆ ಪೂಜೆ ಮಾಡ್ತೀರೋ, ಆವಾಗ ಆ ಚಿಂತನೆಯಿಂದ ಇದನ್ನ ಮಾಡೋದು. ಇದು ಪಾದ ಸೇವನಮಾಯಿತು. ಪಾದ ಸೇವನ ಅನೇಕ ರೀತಿಯಿಂದ ಅದರ್ ಮೆಥಡ್ಸ್ ನಿಂದೂ ಮಾಡ್ಬೋದು. ಅದಕ್ಕೆ ಫಸ್ಟ್ ಬಂದು ಅರ್ಚನಾ ಅಂತ ಹೇಳ್ತಾರೆ, ಅರ್ಚನಾ ಅಂತ ಹೇಳ್ತಾರೆ. ಅರ್ಚನಾ ಅಂದ್ರೆ ಅರ್ಕ ಧಾತುಗೆ ಅರ್ಕ ಪೂಜಾಯಾಮ್ ಅಂಬುದು ಆಗತ್ತೆ. ಅರ್ಕ ಪೂಜಾ ಅರ್ಚನಾ ಅಂದ್ರೆ ಪೂಜೆ ಮಾಡೋದು ಅಂದ್ರೇನೆ ಅರ್ಥ ಆಗತ್ತೆ. ಈ ಅರ್ಚನೆ ಬಂದಾಗ ಇಲ್ಲಿ ಏನ್ ಹೇಳ್ತಾರೆ, ಇದು ಅರ್ಚನೆಗೆ ಪೃಥು ಪೂಜನಂ, ಪೃಥು ಚಕ್ರವರ್ತಿ ಪೂಜೆ ಮಾಡಿದ್ದ ಅನ್ನೋದು ಬರ್ತಾ, ಅದಕ್ಕೆ ಪೃಥುವನ್ನ ವಿಶೇಷವಾಗಿ ಹೇಳ್ತಾರೆ ಅರ್ಚನಕ್ಕೆ. ಈ ಅರ್ಚನಾ ಅಂತ ಬರೋವಾಗ ಇದಕ್ಕೆ ರಾಯರು ಹೇಳಿದ್ದಾರಂತೆ, ಏನು ಇದು ಅರ್ಚನಾ ಅಂದ್ರೆ ಏನು ಪೂಜೆ ಮಾಡೋದು, ಇಷ್ಟು ತನಕ ಹೇಳಿದ್ದು ಪೂಜೆ ಮಾಡೋದೇ ತಾನೆ, ಇಲ್ಲಿ ಏನು ವಿಶೇಷ ಅಂತ ಹೇಳ್ತಾರೆ. ಅರ್ಚನಾ ಎಂಬ ಶಬ್ದಕ್ಕೆ ಯಥಾ ಜ್ಞಪ್ತಿ ಯಥಾ ಶಕ್ತಿ ಯಥಾ ವೈಭವ ಅಂತ ರಾಯರ್ ಹೇಳಿದ್ದಾರಂತೆ. ವಿದ್ಯಾತ್ಮ ತೀರ್ಥರು ಅದನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಥಾ ಜ್ಞಪ್ತಿ ಯಥಾ ಶಕ್ತಿ ಯಥಾ ವೈಭವ ಅಂತ, ಏನು ಯಥಾ ಜ್ಞಪ್ತಿ ಏನು ಅಂದ್ರೆ, ನಮ್ಗೆ ದೇವರು ಪ್ರತಿ ಒಂದು ಇಂದ್ರಿಯ ಪ್ರತಿ ಒಂದು ಗೋಳಕ ಎಲ್ಲವೂ ಕೊಟ್ಟಿದ್ದಾನೆ. ಇದನ್ನ ಉಪಯೋಗ ಮಾಡಿ ಅನೇಕ ವಸ್ತುಗಳನ್ನ ನೋಡಿದ್ದೀವಿ. ಆ ಅನೇಕ ವಸ್ತುಗಳ ಚಿಂತನೆ ಯಥಾ ಜ್ಞಪ್ತಿ, ಜ್ಞಪ್ತಿ ಅಂದ್ರೆ ಆ ಜ್ಞಾನ, ಎಲ್ಲಿ ಏನೇನೆಲ್ಲ ನೋಡಿದ್ವು ಅದೆಲ್ಲ ತಂದುಕೋಬೇಕು ಅಂದ್ರೆ ಎಲ್ಲಿ ಬೇಕಾರ ಪೂಜೆ ಅರ್ಚನೆ ಮಾಡಬಹುದು ಅಂತ ಆಗತ್ತೆ. ಸೊ ಏನೇನು ನೋಡಿದ್ದೀವೋ ಅದೆಲ್ಲ ನೆನಪು ತಂದು, ಎಷ್ಟು ಬರುತ್ತೆ ನೆನಪು ತಂದು ಅಲ್ಲಿರುವಂತ ಸತ್ಯ ಎಂಬ ಶಬ್ದಕ್ಕೆ ಬಳಸಿದ್ರ ಹಾಗೆ ಅಲ್ಲಿ ಇರುವಂತ ಭಗವಂತನ ನೆನಪು ಒಂದೊಂದು ಅದನ್ನ ಪೃಥು ಚಕ್ರವರ್ತಿ ಈ ಒಂದು ಭೂಮಿಯನ್ನ ನಿರ್ವಹಣ ಮಾಡಿದ್ದಾಗ ಎಲ್ಲಾ ಸಾಮಗ್ರಿ ಎಲ್ಲಾದನ್ನು ತಂದಿಟ್ಟನದ ಪೃಥು ಪೂರ್ತಿ ಬರೋದು ಪೃಥು ಪೂಜನಂ ಅಂತಾನೆ ಬರುತ್ತೆ. ಹಾಗೆ ಎಲ್ಲ ಪದಾರ್ಥದಲ್ಲಿನೂ ಭಗವಂತನನ್ನ ತಿಳ್ಕೊಳ್ಳೋದು ಭಗವಂತನೇ ಅಂದ್ರೆ ಒಂದು ಪದಾರ್ಥ ವಸ್ತು ಸತ್ಯಕ್ಕೆ ಬಂದು ಅರ್ಥನೇ ಬರುತ್ತೆ. ಒಂದು ಪದಾರ್ಥ ಇದೆ ಅಂದ್ರೆ ಅಲ್ಲಿ ಭಗವಂತ ಇರಲೇಬೇಕು, ಅಲ್ಲಿ ಭಗವಂತ ಅಲ್ಲಿ ಇದ್ದು ಭಿನ್ನನಾಗಿರ್ಲೇಬೇಕು, ಆ ಯಾವ ಕ್ವಾಲಿಟಿಯನ್ನ ಅಭಿವ್ಯಕ್ತ ಮಾಡ್ತಾ ಇರಬೇಕು. ಹೀಗೆ ತಿಳ್ಕೊಳ್ಳೋದು, ತಿಳ್ಕೊಂಡು ಏನ್ ಮಾಡಬೇಕು, ಯಥಾ ಶಕ್ತಿ ತಿಳ್ಕೊಂಡಿದ್ದೀವಿ ಮತ್ತು ನಮಗೆ ಅಷ್ಟು ನಮ್ಮ ಶಕ್ತಿ ಮಾಡೋ ಕೆಪಾಸಿಟಿ ಅಂದ್ರೆ ಎಷ್ಟು ಪದಾರ್ಥ ಚಿಂತನೆ ಮಾಡೋದು, ಎಷ್ಟು ಎಷ್ಟು ಉಪನಿಷತ್ತಲ್ಲಿ ಬಂದ ಆ ಒಂದು ಅನುಸಂಧಾನ ಇಟ್ಕೊಳ್ಳೋದು, ಎಷ್ಟು ಆಗತ್ತೋ ಅಷ್ಟು ಎಲ್ಲವೂ ಇಟ್ಕೋಬೇಕು. ಎಲ್ಲ ಇಡೀ ಒಂದು ಚತುರ್ದಶಿ ಪೂರ ಇಟ್ಟುಕೊಂಡು ಕೂತ್ಕೋಬೇಕು ಅಂತ ಅರ್ಥ ಅಲ್ಲ. ಎಷ್ಟು ಆ ಟೈಮ್ಲಿ ದೇವರು ನೆನಪಿಗೆ ಕೊಡ್ತಾನೆ ನಮ್ಮ ನಮ್ಮ ಶಕ್ತಿಗೆ ಅನುಗುಣವಾಗಿ ಅದನ್ನ ಇಟ್ಟುಕೊಂಡು ಪೂಜೆ ಮಾಡಬೇಕು. ಅಥವಾ ಯಥಾಶಕ್ತಿ ಅಂತ ಬರೋವಾಗ ಪೂಜೆ ಮಾಡ್ಲಿಕ್ಕೆ ಎಷ್ಟೆಷ್ಟು ಶಕ್ತಿ ಇದೆಯೋ, ಕೆಲವರಿಗೆ ಒಂದು ತಾಸು ಕೂತೂ ಪೂಜೆ ಮಾಡೋ ಶ್ರದ್ಧೆಯಿಂದ ಪೂಜೆ ಮಾಡೋ ಶಕ್ತಿ ಇರುತ್ತೆ, ಕೆಲವರಿಗೆ ಕೈಲಿ ಆಗೋದಿಲ್ಲ, ಓಲ್ಡ್ ಏಜ್ ಇಷ್ಟ ಇರಬಹುದು, ಆ ರೋಗ ರುಜಿನಗಳು ಇರಬಹುದು. ಸೊ ನಿಮ್ಮ ನಿಮ್ಮ ಶಕ್ತಿ ವಂಚನೆ ಮಾಡದೆ ನಿಮ್ಮ ನಿಮ್ಮ ಶಕ್ತಿಗೆ ತಕ್ಕಂತೆ ಅದನ್ನ ಪೂಜೆ ಮಾಡಬೇಕು. ಆಮೇಲೆ ಆರ್ ಪೂಜೆ ಪದಾರ್ಥಗಳು ತಕೊಳ್ಳಿ. ಸೊ ಯಥಾಶಕ್ತಿ ಎಷ್ಟು ಇದೆಯೋ, ಆಮೇಲೆ ಯಥಾ ವೈಭವ ಅಂದ್ರೆ ಎಷ್ಟು ವೈಭವದಿಂದ ನಿಮ್ಗೆ ಮಾಡ್ಲಕ್ಕಾಗತ್ತೋ. ಬೆಳ್ಳಿ ತಟ್ಟೆ ಬಂಗಾರ ತಟ್ಟೆ ಇಡ್ಲಕ್ಕೆ ಆಗಲ್ಲ, ಸರಿ ಸಾಧಾರಣ ಒಂದು ತಟ್ಟೆಯಲ್ಲಿ ಇಟ್ಟು ಆ ಚಿಂತನೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಆ ತರ ಚಿಂತನೆ ಮಾಡಿ ಮಾಡೋ. ಸೊ ಅದಕ್ಕೆ ಯಥಾ ಜ್ಞಪ್ತಿ ಯಥಾ ಶಕ್ತಿ ಯಥಾ ವೈಭವ. ಅದರ್ವೈಸ್ ಇನ್ನೊಂದು ಏನಂದ್ರೆ ನಾವು ಪೂಜೆ ಮಾಡುವಾಗ ನಮ್ಮಲ್ಲಿ ನಿಂತು ದೇವತೆಗಳು ಈ ತಾರತಮ್ಯ ಪ್ರಕಾರ ಯಥಾ ಜ್ಞಪ್ತಿ ಯಥಾ ಶಕ್ತಿ ಯಥಾ ವೈಭವ ಆ ಪ್ರಕಾರ ನಮ್ಮಲ್ಲಿ ನಿಂತು ದೇವತೆಗಳು ಮಾಡ್ತಾ ಇದ್ ನಾವು ಏನ್ ಮಾಡ್ತೀವೋ ಅವಾಗೆ ನಮ್ಮ ಚಿಂತನೆ ಬೇಕಾಗಿಲ್ಲ, ನಮ್ಮಲ್ಲಿ ನಿಂತು ದೇವತೆಗಳು ಹೀಗೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಚಿಂತನೆ. ಆದ್ರೆ ಇನ್ನೊಬ್ರ ಮನೆಗೆ ಹೋದಾಗ ಆ ಈ ತರ ಅವರಲ್ಲಿ ನಿಂತು ದೇವರು ಇಷ್ಟು ವೈಭವ, ಒಬ್ಬರ ಮನೇಲಿ ನೋಡ್ತೀವಿ ತುಂಬಾ ವೈಭವದಿಂದ ಮಾಡ್ತಾ ಇದ್ದಾರೆ ದೇವರು, ಅವರು ನಿಂತು ದೇವತೆಗಳು ನಿಂತು ಮಾಡ್ತಾ ಇದ್ದಾರೆ, ಹೀಗೆ ಚಿಂತನೆ ಮಾಡೋದು ಅರ್ಚನೆ ಮಾಡ್ತಾರೆ. ಇಲ್ಲಿ ಇನ್ನು ಇದು ವಿಶೇಷಗಳನ್ನ ಅರ್ಚನೆ, ಬಿಕಾಸ್ ಪೂಜೆ ಮಾಡೋದು ನಾವು ಪೂಜೆ ಮಾಡ್ತಾ ಇರ್ತೀವಲ್ಲ ಡೈಲಿ, ಸೊ ಅದಕ್ಕೆ ಅನೇಕ ವಿಶೇಷಣಗಳು ಕೊಡ್ತಾರೆ. ಇಲ್ಲಿ ಇನ್ನೊಂದು ಏನು ಅಂದ್ರೆ ಯಥಾ ಜ್ಞಪ್ತಿ ಅಂತ ಹೇಳೋವಾಗ ನೆನಪನ್ನ ಇಟ್ಟುಕೋಬೇಕು ಅಂತ ಹೇಳೋವಾಗ ಏನು ನೆನಪನ್ನ ಇಟ್ಟುಕೋಬೇಕು ಅಂದ್ರೆ ಸಮರ್ಪಣೆ. ದೇವರಿಗೆ ಪೂಜೆ ಮಾಡೋವಾಗ ಪೂಜೆ ನಾವು ಮಾಡೋವಾಗ ಎಲ್ಲವೂ ಮಾಡಿ ನಿನ್ನದೇ ಅಂತ ಸಮರ್ಪಣೆ ಮಾಡೋದೇ ಪೂಜೆ ಆಗತ್ತೆ. ಪೂಜೆಯ ಒಂದು ದೊಡ್ಡ ಅಂಶ ಸಮರ್ಪಣೆ ಮಾಡೋದು. ಅದು ಏನು ಸಮರ್ಪಣೆ ಮಾಡಬೇಕು ಅಂದ್ರೆ ಇದು ನಾವು ಅನೇಕ ಕಡೆ ಹರಿತಾಂಸಾರದಲ್ಲಿ ನೋಡಿದ್ದೀವಿ. ಏನು ಅಂದ್ರೆ ಹೇಳಬೇಕಂತ ನಿಶುಸೀದ ಗಣಪತಿಯೇ ಗಣೇಶೋತ್ಸವಂ ಆಹುಹು ಉತ್ಪ್ರಥಮಂ ಕವೀನ ಬೇಸಿಕಲಿ ನರುತೆ ತತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಗವನ್ ಚಿತ್ರಮರ್ಚ ಅಂತ ಅವರು ಹೇಳ್ತಾರೆ. ಏನ್ ನಾವೇನ್ ಚಿಂತನೆ ಮಾಡಬೇಕು ಅಂದ್ರೆ ಪೂಜೆ ಮಾಡುವಾಗ ದಾಸರು ಅನೇಕ ಕಡೆ ಇದು ಹೇಳಿದ್ದಾರೆ. ಮಾಡುವಾಗ ಚಿಂತನೆ ದೇವರು ನನ್ನಲ್ಲಿ ನಿಂತು ನನ್ನಲ್ಲಿ ಅಂತ ಬರುವಾಗ ಇಂಪಾರ್ಟೆಂಟ್ ಅಂದ್ರೆ ನನ್ನ ದೇಹ ಅಂತ ಮಾತ್ರ ಅರ್ಥ ಅಲ್ಲ, ಜಡ ಆಗ್ಬಿಡತ್ತೆ. ನನ್ನ ಈ ಜೀವನಲ್ಲಿ ನಿಂತು ಅಂದ್ರೆ ಚೇತನ ಕ್ರಿಯಾ ಅಂಬೋ ವಿಶೇಷ ಕ್ರಿಯೆ ಮಾಡೋದು ಅಂತ ಬಂದ್ರೆ ಅದು ಚೇತನ ಧರ್ಮ ಆಗತ್ತೆ, ಜಡ ಧರ್ಮ ಅಲ್ಲ ಅಂತ. ಸೊ ಆದ ಕಾರಣದಿಂದ ಚೇತನ ಒಳಗಿದ್ದು ನನ್ನ ಚೇತನ ನನ್ನ ಚೇತನವನ್ನ ಕಂಟ್ರೋಲ್ ಮಾಡುವಂತ ಇತರ ದೇವತೆಗಳು ಈ ಚೇತನಗಳಲ್ಲಿ ನಿಂತು ಪರಮ ಚೇತನನಾಗಿ ಅವನೇ ಮಾಡ್ತಾ ಇದ್ದಾನೆ ಒಳಗಿಂದ ಹೊರಗಿಂದ ಅವನೇ. ದೇವತೆಗಳು ಮೂಲಕವಾಗ ಆ ಜಡ ಪ್ರತಿಭೆಯನ್ನು ಇರಬಹುದು, ಅದು ಮೂಲಕವಾಗ ಅವನೇ ಇದನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಸೊ ಮಾಡಿ ಮಾಡಿಸುವ ಅಂಬೋದೇ ಆಗತ್ತೆ. ಸೊ ಅದಕ್ಕೆ ನಿಶುಸೀದ ಗಣಪತಿಯೇ ಗಣೇಶ ಸ್ವಾಮಿ ಅಂತ ಅವರು ಪೂಜೆ ಮಾಡೋರು ಸಾಲಗ್ರಾಮ ಪೂಜೆ ಇದೆಲ್ಲ ಪದ್ಧತಿಯಾಗಿ ಮಾಡೋರು ಇದು ಫಸ್ಟ್ ಹೇಳಬೇಕು. ಯಾಕೆ ಹೇಳಬೇಕು, ಸುಮ್ಮನೆ ಹೇಳೋದಲ್ಲ, ಅಟ್ಲೀಸ್ಟ್ ನಿಮ್ಗೆ ಕಂಟಿನ್ಯೂಸ್ ಅದು ನೆನಪು ಬರುತ್ತೋ ಇಲ್ಲವೋ ಅಟ್ಲೀಸ್ಟ್ ಶುರು ಮಾಡುವಾಗ ದೇವರನ್ನ ತಂದು ಇಟ್ಟು ಬಿಡೋದು. ದೇವರೇ ನನ್ನಲ್ಲಿ ನಿಂತು ಇಲ್ಲಿ ನಿಂತು ಎಲ್ಲದಲ್ಲಿ ನಿಂತು ನೀನೇ ನೀನೇ ನಿನ್ನ ಪೂಜೆಯನ್ನ ಮಾಡಿಸ್ತಾ ಇದೀಯಾ, ನೀನೇ ಮಾಡ್ತಾ ಇದೀಯಾ ಎಲ್ಲವೂ ಅಂಬೋ ಒಂದು ಚಿಂತನೆ ಆದಿಯಲ್ಲಿ ತಂದು ಕೊನೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಹೇಳಿದ್ರೆ ಹಿಂದಿಟ್ಟು ನಮ್ಗೆ ಏನೋ ಲೋಪ ದೋಷ ಏನಾರು ಇದ್ರು ದೇವರು ಅದನ್ನ ಸರಿ ಮಾಡ್ತಾನೆ, ಗುರುಗಳು ಅದನ್ನ ನಮ್ಗೆ ಸರಿ ಮಾಡಿ ಇನ್ನೂ ಒಳ್ಳೆ ನೆನಪು ಬರುವಂತೆ ಅವ್ರು ಮಾಡ್ತಾರೆ. ಸೊ ಇದನ್ನ ಮೇನ್ ಆಗಿ ಇದು ಫಸ್ಟ್ ಇದನ್ನ ಹೇಳಬೇಕು ಅಂತ ಹೇಳ್ತಾರೆ. ಇದೇ ಯಥಾ ಜ್ಞಪ್ತಿ ಅಂದ್ರೆ ಇದನ್ನ ನೆನಪು ಮಾಡಿಕೋಬೇಕು ಅಂತ. ಯಥಾ ಜ್ಞಪ್ತಿ ಯಥಾಶಕ್ತಿ. ಸೊ ನಿಮ್ಗೆ ಕಂಟಿನ್ಯೂಸ್ ಪೂಜೆ ಮಾಡುವಾಗ ನೆನಪೆಲ್ಲ ಬರ್ತಾ ಇದ್ರೆ ಅದು ಇನ್ನೂ ಒಳ್ಳೇದು, ಇದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಏನಂದ್ರೆ ಒಳಗಿದ್ದು ಮಾಡ್ತಾನೆ ಹೊರಗಿದ್ದು ಮಾಡ್ತಾನೆ ಅದು ಒಂದಾಯ್ತು. ಇನ್ನೊಂದು ವಿಶೇಷ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಅವನೇ ಪ್ರಧಾನ ಅಂತ. ಇದಕ್ಕೆ ಒಂದು 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 ತುಂಬಾ ಪಾಪ್ಯುಲರ್ ಆಗಿರುವಂತ ಉಪನಿಷತ್ ಕೋಟ್ ಅನ್ನ ಕೊಡ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಕೇಳಿರ್ಬೋದು, ಇದು ತುಂಬಾ ಪಾಪ್ಯುಲರ್. ಅರ್ಚತ ಪ್ರಾರ್ಚತ ಅಂತ ಹೇಳ್ತಾರೆ. ಅರ್ಚತ ಪ್ರಾರ್ಚತ ಪ್ರಿಯಮೇಯ ದೋಸಿ ಅಂತ. ಅರ್ಚತ ಪ್ರಾರ್ಚತ ಅಂತ ಹೇಳುವಾಗ, ಇಲ್ಲಿ ಅರ್ಚತ ಅಂತ ಹೇಳುವಾಗ ಅರ್ಚನೆ ಮಾಡು ಅಂದ್ರೆ ಪೂಜೆಯನ್ನು ಮಾಡು. ಯಾವ್ದಕ್ಕೆ ಯಾವ್ದನ್ನ ಪೂಜೆ ಮಾಡಬೇಕು ಎಂಬ, ಯಾವಾಗ್ಲೂ ಪೂಜೆ ಮಾಡುವಾಗ ಯಾರಿಗೆ ಪೂಜೆ ಮಾಡ್ತಾ ಇದ್ದೀನಿ ಎಂಬ ನೆನಪಬೇಕು. ಇಲ್ಲಿ ದೇವರು ಅಂತ ನಾವು ತಂದಿಟ್ಟಿದ್ದೀವಿ, ವಿಷ್ಣು ಅಂತ ತಂದಿಟ್ಟಿದ್ದೀವಿ. ಸೊ ವಿಷ್ಣುವೇ ಪ್ರಧಾನ ಅಂಬು, ಮುಖ್ಯ, ಅವನೇ ಸ್ವಾಮಿ, ಈ ತರ ಚಿಂತನೆ. ಸೊ ಆ ಪ್ರಾರ್ಥಿತ ಅಂತ ಹೇಳುವಾಗ ಪ್ರಕೃಷ್ಟನಾದವನು ಅವನೇ ಅಂತ ಪೂಜೆ ಮಾಡೋದು ಅಂತ. ದೇವರೇ ಪ್ರಕೃಷ್ಟನಾದವನು ಅಂತ ಪೂಜೆ. ಏನದು ಪ್ರಕೃಷ್ಟನಾದವನು ಅಂತ ಏನು ಸುಮ್ಮನೆ ಹೇಳೋದ ಅಂದ್ರೆ, ಇಲ್ಲ, ದೇವರೇ ಪ್ರಕೃಷ್ಟನಾದ ಅವನೇ ಸ್ವತಂತ್ರ ಅಂಬೋ ಒಂದು ಪ್ರಕಾಶತೆ, ಯುನಿಕ್ ಅಟ್ರಿಬ್ಯೂಟ್ ದೇವರಲ್ಲಿ ಇದೆ ಅಂತ ತಿಳ್ಕೊಂಡು ಮಾಡೋದು. ಸೊ ಅದೇ ನಿಶಸೀದ ಗಣಪತಿ ಗಣೇಶ ಸ್ವಾಮಿಗೆ ಇದೇ ಅರ್ಥ ಬರುತ್ತೆ. ಸೊ ದೇವರೇ ಪ್ರಕೃಷ್ಟವಾದವನು ಅಂಬೋ ಒಂದು ತಿಳುವಳಿಕೆಯಿಂದ ಮಾಡೋದಂತ ಅರ್ಚತ ಪ್ರಾರ್ಥಿತ ಅಂತಾರೆ. ಆಮೇಲೆ ಬರೀ ಹಾಗೆ ಹೇಳಿದ್ರು ಆಯ್ತಾ ಅಂದ್ರೆ, ಇಲ್ಲ ಇಲ್ಲ, ಅದು ಜೊತೆಯಲ್ಲಿ ಏನು ಬರಬೇಕಂದ್ರೆ ಪ್ರಿಯ ಮೇಧಾಸಿ ಅಂತ. ಅಂದ್ರೆ ಪ್ರಿಯ ಮೇಧ ಅಂದ್ರೆ ಅವನೇ ನನಗೆ ಪ್ರಿಯನಾದವನು, ಅವನೇ ನನಗೆ ಪ್ರೀತಿ ಬರಬೇಕು ದೇವರಲ್ಲಿ. ಅದು ಫಸ್ಟ್ ಹೇಳಿದಾಗ್ಲೂ ಹೇಳಿದ್ರು, ನಮ್ಮ ದೊಡ್ಡವರ ಮೇಲೆ ಪ್ರೀತಿ, ಸಮಾನ ಸ್ಕಂದರ ಮೇಲೆ ಸ್ನೇಹ ಇರಬೇಕು, ಆಮೇಲೆ ಕೆಳಗಿರೋರ ಮೇಲೆ ಕಾರುಣ್ಯ ಇರಬೇಕು ಅಂದ್ರೆ ಅಲ್ಲಿ ಪ್ರೀತಿ ಅಂತ ಬರೋದು. ಪ್ರೀತಿ ಯಾವಾಗ ಬರುತ್ತೆ? ಮಗುಗೆ ತಾಯಿ ಮೇಲೇನೆ ಪ್ರೀತಿ ಜಾಸ್ತಿ ಇರುತ್ತೆ. ಸೊ ಹಾಗೆ ಭಗವಂತನ ಮೇಲೆ ನಮ್ಗೆ ಪ್ರೀತಿ ಬರಬೇಕು. ಪ್ರೀತಿ ಬರಬೇಕು ಅಂತಂದ್ರೆ ಏನಾಯ್ತು? ಹಿಂದೆ ಹೇಳಿದ್ರೆ ಎಲ್ಲಾ ಸ್ಟೆಪ್ ಇರಬೇಕು. ಭಗವಂತನ ಬಗ್ಗೆ ಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡು ಅದನ್ನ ಅಭ್ಯಾಸ ಮಾಡಿಸಿ ಒಂದೊಂದು ಪ್ರತಿ ಇಂದ್ರಿಯಗಳು, ಇಟ್ಸ್ ಅ ಬಿಗ್, ಅದಕ್ಕೆ ಶಿಕ್ಷೆ ಅಂತ ಹೇಳ್ತಾರೆ. ಅಭ್ಯಾಸ ಮಾಡಿಸ್ಬೇಕು, ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ಬಂದ ಜ್ಞಾನ ಆಗತ್ತೆ. ಸೊ ಬಂದು ಹೇಗಿರ್ಬೇಕು? ಪ್ರಿಯ. ಆವಾಗ ಬಂದು ನಮ್ಗೆ ದೇವರೇ ನಮ್ಗೆ ಪ್ರಿಯ ಅಂಬೋ ಒಂದು ತಿಳುವಳಿಕೆ ಇದ್ದು ಅದು ಹೇಗಿರಬೇಕು? ಮೇಧ, ಪ್ರಿಯ ಮೇಧ. ಮೇಧ ಅಂದ್ರೆ ಆ ಒಂದು ನೆನಪು, ಆ ಒಂದು ಸ್ಮರಣ ಶಕ್ತಿ. ಆ ಶಕ್ತಿ ಹಿಂದೆ ಹೇಳಿದಾರಲ್ಲ, ಆ ಶಕ್ತಿ ಕಂಪ್ಲೀಟ್ ಆಗಿರ್ಬೇಕು. ಹಾಗೆ ಭಗವಂತನನ್ನ ಪ್ರಿಯ ಮೇಧೋಸಿ, ಹಾಗೆ ನೀನೇ ಪ್ರಿಯನಾಗಿ ಇದ್ದೀ ಅಂಬೋ ತಿಳುವಳಿಕೆ ಯಥಾ ಯೋಗ್ಯವಾಗಿ ಬರುತ್ತೆ ನಮ್ಗೆ. ಇವಾಗ ಚೂರು ನಮ್ ತಾಯಿಯಂತೆ, ತಾಯಿಕ್ಕಿಂತ ತಾಯಲ್ಲಿ ತಾಯಾಗಿ ಇರುವ ಭಗವಂತ, ದಟ್ ಈಸ್ ದ ಓನ್ಲಿ ಥಿಂಗ್. ನಾವು ಪ್ರಿಯ ಅಂತ ನೋಡುವಾಗ ದ ಓನ್ಲಿ ಥಿಂಗ್ ವಿ ಆಲ್ವೇಸ್ ರಿಲೇಟ್ ಇಟ್ ಇಸ್ ಅವರ್ ಪೇರೆಂಟ್ಸ್. ನಾವು ಏನೇ ಮಾಡಿದ್ರು, ನಾವು ಬೈದ್ರು ಸರಿ, ಇನ್ನೊಂದು ವಿ ಡೋಂಟ್ ಇವನ್ ಹ್ಯಾವ್ ಟು ಅಪಾಲಜೈಸ್. ಅವ್ರು ಯಾವತ್ತೂ ಒಳ್ಳೇದೇ, ಅಮ್ಮ ಯಾವತ್ತೂ ನಮ್ಗೆ ಒಳ್ಳೇದೇ ಮಾಡ್ತಾಳೆ. ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಕಮ್ಸ್ ವೆರಿ ಕ್ಲೋಸ್ ನಮ್ಗೆ ಪ್ರತ್ಯಕ್ಷದಲ್ಲಿ. ಸೊ ಹಾಗೆ ಅವಳು ಹಾಗೆ ಇದ್ದಾಳೆ ಅಂದ್ರೆ ಅವಳಲ್ಲಿ ಭಗವಂತ ಇದ್ದಾನೆ ಅಂತ. ಸೊ ತಾಯಿಯನ್ನ ನಾವು ನೆನಪಿಗೆ ತರ್ತೀವಿ ಮಾಮೂಲಾಗ ಪ್ರಿಯ ಅಂತ ಹೇಳೋವಾಗ. ಉಳಿದದೆಲ್ಲ ಒಂದು ಟೆಂಪ್ರರಿ ಇರತ್ತೆ. ನಾವು ಇಫ್ ಯು ಮೇಕ್ ಮಿಸ್ಟೇಕ್ಸ್, ಪೀಪಲ್ ನೋಬಡಿ ವಿಲ್ ಸ್ಟ್ಯಾಂಡ್ ಇಟ್ ಫಾರ್ ಅ ಲಾಂಗ್ ಟೈಮ್ ಲೈಕ್ ಮದರ್ ಆರ್ ಅ ಫಾದರ್. ಸೊ ಹೀಗೆ ಚಿಂತನೆ ಬಂದು ಅದು ಪ್ರಿಯ ಅಂತ ಚಿಂತನೆ ಮಾಡಬೇಕಂದ್ರೆ, ಆಮೇಲೆ ಇನ್ನು ಏನು ಮಾಡಬೇಕು ಅಂದ್ರೆ, ಇನ್ನೊಂದು ಪೂಜೆ ಮಾಡುವ ಪರ್ಪಸ್. ಕೆಲವರು ಕೇಳುವಂತ ಪ್ರಶ್ನೆ ಇದು, ಈ ಪೂಜೆ ಮಾಡ್ಬೇಕು ಅಂದ್ರೆ ನನ್ನ ಮನಸ್ಸಲ್ಲೇ ಎಲ್ಲ ಇದೆ, ಯಾಕೆ ಅದನ್ನ ಎಕ್ಸಿಬಿಟ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೇನು ಆನ್ಸರ್ ಇಲ್ಲೇ ಬರುತ್ತೆ. ಅಲ್ಲಿ ಹೇಳ್ತಾರೆ, ಅರ್ಚತ ಅರ್ಚಯಂತ ಪುತ್ರಕಾಹ ಅಂತ ಹೇಳ್ತಾರೆ. ಪೂಜೆ ಮಾಡುವಂತ ಇನ್ನೊಂದು ಪರ್ಪಸ್ ಇದು ಹೇಗೆ ಅಂದ್ರೆ, ನಾವು ಪೂಜೆ ಮಾಡಿ ನಮ್ಮ ಮಕ್ಕಳಿಂದ ಪೂಜೆ ಮಾಡಿಸಬೇಕು ಅಂತ. ಮಕ್ಕಳು ಅಂತ ಇಲ್ಲಿ ಬರುವಾಗ ಇಲ್ಲಿ ಹೇಳ್ತಾರೆ, ಪ್ರಜಾ ಅಂತ ಬರುವಾಗ ಇಲ್ಲಿ ಹೇಳ್ತಾರೆ, ಪುತ್ರ ಅಂತ ಹೇಳುವಾಗ ಪುತ್ರ ಅಂದ್ರೆ ಮಕ್ಕಳು ಅಂತ ಮಾತ್ರ ಇಲ್ಲ, ನಮ್ಮ ಶಿಷ್ಯಂದ್ರೆ ಇರ್ಬೋದು. ಯತಿಗಳಿಗೆ ಈ ಒಂದು ಉಪನಿಷತ್ ಕೊಟೇಶನ್ ಇಸ್ ಜಸ್ಟ್ ಫಾರ್ ಗೃಹಸ್ಥಾಸ್ ಅಂತ ಹೇಳಲ್ಲ, ಯತಿಗಳಿಗೆ ಎಲ್ಲರಿಗೇನು ಆಗತ್ತೆ ಇದು. ಸೊ ಅವರ ಶಿಷ್ಯರು, ಅವರನ್ನ ಅವರು ಮಾರ್ಗದಲ್ಲಿ ಸಾಗೋರು. ಸೊ ಹೀಗೆ ಎಲ್ಲರೂ ಬರ್ತಾರೆ, ಅವರು ಪ್ರಜೆಗಳು. ಸೊ ಆ ಪುತ್ರರು, ಆ ಜ್ಞಾನದ ಸಂತತಿ ಅಲ್ಲಿ ಬರುವಂತದ್ದು, ಅವರಿಗೆ ತೋರಿಸ್ಬೇಕು. ಇದು ಇಸ್ ಆಬ್ವಿಯಸ್, ಬಿಕಾಸ್ ನಾವು ಮಾಡೋದನ್ನ ಇನ್ಸ್ಟ್ರಕ್ಷನ್ ಯಾವಾಗ್ಲೂ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವು ತೋರಿಸಿದ ನೋಡಿ ಕಲಿಯೋರೇ ಜಾಸ್ತಿ. ನೋಡಿ ಕಲಿಬೇಕು, ಪುಸ್ತಕದಿಂದ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದಲ್ಲ. ಆದ ಕಾರಣದಿಂದ ಪೂಜೆಯನ್ನ ಮಾಡಿ ಮಕ್ಕಳನ್ನು ಆರ್ ಶಿಷ್ಯಂದ್ರನ್ನು ಆರ್ ಉಭಯವರು ವಾಂಟ್ಸ್ ಟು ಫಾಲೋ, ಅವ್ರಿಗೆ ಮಾರ್ಗದರ್ಶಿಗಳಾಗಿದ್ದು ತೋರಿಸಿ ಅವರಿಂದ ಮಾಡಿಸಬೇಕು. ಸೊ ಆದ ಕಾರಣದಿಂದ ಈ ಅರ್ಚನೆ ಮಾಡಿದ್ರೆ ಇನ್ನೂ ದೇವರಿಗೆ ಪ್ರಿಯ ಆಗತ್ತ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದು ಒಂದು ಸಿಸ್ಟಮ್ ಇತ್ತು ಅಂತ ಅದು ಅದಮಾರ್ ಸ್ವಾಮಿಗಳು ಅಂತ ಕಡೆ ಹೇಳಿದ್ರು. ಅದು ಏನಂದ್ರೆ, ಪೂಜೆ ನಾವು ಯಾವಾಗಲೂ ದೊಡ್ಡವರು ಪೂಜೆ ಮಾಡಬೇಕು, ಚಿಕ್ಕವರು ಎಲ್ಲ ಹೋಗಿ ನೋಡ್ಬೇಕು ಅಂತ ಒಂದು ಸಂಪ್ರದಾಯ ಇದ್ರೆ, ಇನ್ನೊಂದು ಇರತ್ತಂತ ಅವರಲ್ಲಿ. ಅದು ಏನಂದ್ರೆ, ಚಿಕ್ಕವರವ್ರಿಗೆ ಹೇಳಿಕೊಟ್ಟು ಚಿಕ್ಕವರ ಮೂಲಕವಾಗ ದೊಡ್ಡವರು ಪೂಜೆಯನ್ನ ಮಾಡಿಸಿ, ಅಂದ್ರೆ ತಾವು ಮಾಡೋದೊಂದು, ಇನ್ನೊಬ್ಬರ ಮೂಲಕವಾಗ ಪೂಜೆಯನ್ನ ಮಾಡಿಸೋದು, ಇನ್ನೊಬ್ಬರ ಮೂಲಕವಾಗ ಪೂಜೆ ಮಾಡಿಸಿ ಕೊನೆಯಲ್ಲಿ ಅಫ್ಕೋರ್ಸ್ ಮಹಾಮಂಗಳಾರತಿ ಅಂದ್ರೆ ಬಂದ್ರೆ ದೊಡ್ಡವರೇ ಮಹಾಮಂಗಳಾರತಿ ಮಾಡ್ತಾರೆ. ಬಟ್ ಮಾಡಿಸೋದು, ಮಾಡಿಸೋವಾಗ ಏನಾಗತ್ತೆ, ತಪ್ಪು ಏನಾರಾದ್ರೆ ಯು ಕ್ಯಾನ್ ಕರೆಕ್ಟ್ ಇಟ್, ಸೊ ಅದು ಇನ್ನೂ ಶ್ರೇಷ್ಠ ಆಗತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಮಾಡಬೇಕು. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ಪುರನ್ನ ಏನ್ ಬಿಡುತ್ತೆ, ಆಮೇಲೆ ಅಚಿತ ಪ್ರಾಚಿತ ಪಿಯನೇ ದೋಸಿ ಅಚಿತ ಅಚ್ಚೆಂತ ಪುತ್ರಕಾಹ ಊತ ಪುರನ್ನ ಪುರನ್ನ ಅರ್ಚತ. ಇದೊಂದು ರೂಲ್ ಇದು. ಆ ಮಾಡೋವಾಗ ಪುರನ್ನ ಅರ್ಚತ ಅಂದ್ರೆ ನಮ್ಮ ದೇಹವನ್ನ, ಅಂದ್ರೆ ಇಲ್ಲಿ ಹೇಳೋ ಪರ್ಪಸ್ ಏನಂದ್ರೆ ಏನ್ ಹೇಳ್ತಾರೆ ಸ್ಥೂಲವಾಗಿ ಏನ್ ಬರುತ್ತೆ ಅಂದ್ರೆ, ದೇವರನ್ನ ಪೂಜೆ ಮಾಡು, ದೇವರನ್ನ ನಿನ್ನ ಬಂಧು ಬಳಗರು ಜೊತೆಯಲ್ಲಿ ಪೂಜೆ ಮಾಡಿಸು, ಪೂಜೆ ಮಾಡು, ನಿನ್ನ ಮಕ್ಕಳು ನಿನ್ನ ಶಿಷ್ಯಂದ್ರದ ಅವ್ರ ಮೂಲಕವಾಗಿ ಎಲ್ಲವೂ ಮಾಡಿಸು ಅಂತ ಹೇಳಿ, ನಿನ್ನ ಶರೀರಕ್ಕೆ ನಿನ್ನಗೆ ಪೂಜೆ ಮಾಡಿಸ್ಕೋಬೇಡ ಅಂತ. ಅಂದ್ರೆ ಪುತ್ರನ್ನ ಅರ್ಚತ ಅಂದ್ರೆ ನಿನ್ನ ಶರೀರಕ್ಕೆ ಪೂಜೆ ಮಾಡಿಸ್ಕೋಬೇಡ ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ, ಟೂ ಮಚ್ ಇಂಪಾರ್ಟೆನ್ಸ್, ನೀನು ಯಾರಿಗೆ ಪೂಜೆ, ನೀನು ನಿನ್ನ ಶರೀರವನ್ನ ಎಷ್ಟು ರಕ್ಷಣೆ ಮಾಡಬೇಕು ಅಷ್ಟೇ ರಕ್ಷಣೆ ಮಾಡು, ಆ ಚಂದಾಗಿ ಅಲಂಕಾರ ಮಾಡ್ಕೊ, ಮೇಕಪ್ ಮಾಡ್ಕೊ, ಏನ್ ಬೇಕಾದ್ರೂ ಮಾಡ್ಕೊ, ಮಾಡೋವಾಗ ಒಳಗೆ ಇರುವಂತ ಭಗವಂತನಿಗೆ ಅಂತ ಮಾಡು. ಯಾಕೆಂದ್ರೆ ನಿನ್ನ ಈ ದೇಹ, ಪೂಜೆ ಮಾಡುವ ಈ ದೇಹ ಇದಲ್ಲ, ನಿನ್ನಂಗೆ ನೀನು ಶೃಂಗಾರ ಮಾಡ್ಕೊಳ್ಳೋ ಈ ದೇಹ ನಶ್ವರವಾದದ್ದು. ಆ ನಶ್ವರದಲ್ಲಿ ತುಂಬಾ ಫೋಕಸ್ ಮಾಡಬೇಡ, ಎಷ್ಟು ಬೇಕೋ ಅಷ್ಟು ಮಾಡು. ಆರ್ ಲಕ್ಚರ್ ಮಾಡೋವಾಗ ಆ ಒಂದು ದೇಹವನ್ನ ನೋಡ್ಕೋವಾಗ ಭಗವಂತನ ಸ್ಮರಣೆ, ಭಗವಂತ ಈ ದೇಹದಲ್ಲಿ ಇದ್ದ ಕಾರಣದಿಂದ ಹೀಗೆಲ್ಲ ಮಾಡ್ಕೊಳಕ್ ಆಗುತ್ತೆ. ಅಟ್ಲೀಸ್ಟ್ ದಟ್ ಥಾಟ್ ವೆನ್ ಯು ಡ್ರೆಸ್ ಅಪ್, ದೇವರ ಪ್ರಜ್ಞೆ ಅದನ್ನ ತಂದುಕೋ. ಬರೀ ಒಂದು ದೇಹಕ್ಕೆ ಅಂತ ಮಾತ್ರ ಬೇಡ, ಈ ದೇಹವನ್ನ ನೋಡ್ಕೊಳ್ಳೋದು, ಊಟ ಆಹಾರ ತಿಂಡಿ ಎಲ್ಲ ಹಾಕೋದು ಈ ಒಂದು ಸಾಧನಕ್ಕೆ, ದೇವರದು ಎಂಬ ಚಿಂತನೆಯಿಂದ ಅದನ್ನ ಮಾಡ್ಕೋ ಅಂತ. ಸೊ ಅಲ್ಲಿ ಪುರಂನ ಅರ್ಚತ ಅಂತ ಹೇಳ್ತಾರೆ, ಪುರಂನ ಅರ್ಚತ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ನೆಕ್ಸ್ಟ್ ಬಂದು ಕೃಷ್ಣ ಅರ್ಚತ ಅಂತ. ಕೃಷ್ಣ ಅರ್ಚತ ಅಂದ್ರೆ ಇಲ್ಲಿ ಬರೋದು ಕೃಷ್ಣ ಅರ್ಚತ ಅಂದ್ರೆ ಧೈರ್ಯವಾಗಿದೆ, ಅಂದ್ರೆ ಭಗವಂತನ ಪೂಜೆ ಮಾಡುವಾಗ ಬೇಕಾದ್ದು ನಮ್ಗೆ ಆ ಧೈರ್ಯ ಬೇಕು. ಏನು ಧೈರ್ಯ ಅಂದ್ರೆ, ನಾನು ದೇವರೇ ಸರ್ವೋತ್ತಮ ಪ್ರಧಾನ, ಅವನೇ ಮಾಡಿ ಮಾಡಿಸ್ತಾ ಇದ್ದೀನಿ, ಈ ಚಿಂತನೆಯಿಂದ ಏನು ವಸ್ತು ಇದು ಅದು ಎಲ್ಲ ವಸ್ತುನು ಇದೆ ಅಂತ ಹೇಳಿದ್ದಾರೆ. ಯಥಾವಸ್ತು ಹೇಳಿದಾರಲ್ಲ, ಯಥಾವಸ್ತು ಜ್ಞಾನ ಅಂತ ಅಲ್ಲಿ ಹೇಳಿದಾಗ, ಮತ್ತು ಯಥಾಜ್ಞಪ್ತಿ ಅಂತ ಹೇಳಿದ್ದಾರೆ ರಾಯರು ಹೇಳಿದಂತೆ ಯಥಾಜ್ಞಪ್ತಿ ಅಂತ. ಸೊ ವಸ್ತು ಏನೇ ಇದ್ರು ಪೂಜೆ ಮಾಡೋವಾಗ ಇದು ದೇವರನ್ನ ಚಿಂತನೆ ಮಾಡಿ ಮಾಡ್ತೀನಿ, ಈ ಪೂಜೆಯಿಂದ ಒಳ್ಳೇದೇ ಆಗತ್ತೆ, ನನಗೆ ಜ್ಞಾನ ಬಂದೇ ಬರತ್ತೆ, ಒಳ್ಳೇದೇ ಆಗತ್ತೆ. ಸೊ ದೇವರ ಚಿಂತನೆ ಬರ್ತಾ ನಿಮ್ಗೆ ಏನ್ ಇರಬಾರ್ದು ಅಂದ್ರೆ ಭಯ ಇರಬಾರ್ದು, ನಿರ್ಭಯ. ಪೂಜೆ ಮಾಡೋ ಮೂಲಕವಾಗ ನಮ್ಗೆ ನಿರ್ಭಯವನ್ನ ದೇವರು ಕೊಡ್ತಾನೆ, ಅಭಯವನ್ನ ದೇವರು ಕೊಡ್ತಾನೆ. ಸೊ ಈ ಚಿಂತನೆಯಿಂದ ನಾವು ಪೂಜೆ ಮಾಡಬೇಕು, ಅರ್ಚನೆ ಮಾಡಬೇಕು ಅಂತ ಇಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಸೊ ಈಗ ಆದಮೇಲೆ ಅಚ್ಚದ ಪ್ರಚಿತ ಪ್ರೀತ ಪ್ರಿಯ ಮೇಧಾಸಿ ಆದ್ಮೇಲೆ, ಸೊ ಇದು ಹೀಗೆ ನಾವು ಕೂಡ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾರನ್ನ ಹೇಳಿದೀವಿ ನಾವು, ಪೃಥು ಚಕ್ರವರ್ತಿ. ಆ ಅಧ್ಯಾಯದಲ್ಲಿ ಪೃಥು ಚಕ್ರವರ್ತಿ ಮಾಡಿದ ಒಂದೊಂದು ಕಾರ್ಯಕ್ಕೇನು ನೀವು ನೋಡಿದ್ರೆ, ಹೀಗೆ ಅವನು ಎಲ್ಲವೂ ರಾಜವಾಗಿದ್ದು ಎಲ್ಲವೂ ಮಾಡಿದ, ಎಲ್ಲವೂ ಭಗವಂತನಿಗೆ ಪೂಜೆ ಆಯಿತು ಅಂತ ಬರುತ್ತೆ. ಇದು ಆದಮೇಲೆ ನೆಕ್ಸ್ಟ್ ಬರೋದು ವಂದನ ಅಂತ ಬರುತ್ತೆ. ವಂದನ ಅಂಬೋದಕ್ಕೆ ವಂದನ ಅಂದ್ರೆ ಬೇಸಿಕಲಿ ಅಕ್ರೂರನ್ನ ನಾವು ತಗೊಳ್ತೀವಿ. ವಂದನ ಅಂದ್ರೆ ವಂದನ ಈಸ್ ಆಲ್ಸೋ ಸಮರ್ಪಣ ಮಾಡೋದು, ನಮಸ್ಕಾರ ಮಾಡೋದು ಅಂಬೋದು ಬರುತ್ತೆ. ಸೊ ಇಲ್ಲಿ ಏನು ವಂದನ ಅಂದ್ರೆ ಏನು ವಿಶೇಷ ಇಲ್ಲಿ ಅಂದ್ರೆ, ಇಲ್ಲಿ ಹೇಳ್ತಾರೆ ದೇವರು, ಇದು ಚಿಂತನೆಯೇ ಬರುತ್ತೆ, ದೇವರು ನಮಗೆ ಏನೇನೆಲ್ಲ ಕೊಟ್ಟಿದ್ದ ಅಂತ. ಇವಾಗ ಧ್ಯಾನ ಎಲ್ಲ ಬಂತಲ್ಲ, ಸೊ ಬೈನೋ ನಮ್ಗೆ ಒಂದು ಮನವರಿಕೆ ಆಗ್ತಾ ಇದಲ್ಲ ಚೂರ್ ಚೂರು, ಅಟ್ಲೀಸ್ಟ್ ಎಲ್ಲವೂ ದೇವರದೇ, ಎಲ್ಲವೂ ದೇವರದೇ ಅಂತ ಆದಾಗ ಅದನ್ನ ದೇವರಿಗೆ ಕೊಟ್ಟು ಬಿಡೋದು, ಬೇರೆ ಏನು ಮಾಡಕ್ಕಿಲ್ಲ, ನಾವು ಏನ್ ಮಾಡಕ್ಕಿಲ್ಲ. ಅದಕ್ಕೆ ಈಶಾವಾಸ್ಯದಲ್ಲಿ ಹೇಳು ಏನ್ ಹೇಳ್ತಾರೆ ಅಂದ್ರೆ, ಭೂಯಿಷ್ಟಂತ ನಮಃ ಉಕ್ತಂ ವಿಧೇಮ ಅಂತ ಹೇಳ್ತಾರೆ. ನಾನು ಹೇಗೆ ಕೊನೆಯಲ್ಲಿ ಹೇಳ್ತಾರೆ ಈಶಾವಾಸ್ಯದಲ್ಲಿ, ಏನು ದೇವರು ಎಲ್ಲ ಕೊಟ್ಟು ಎಷ್ಟು ಮಾಡ್ತಾ ಇದ್ದಾನೆ, ಏನು ಕೊಡ್ಲಕ್ಕೆ ಆಗತ್ತೆ, ಒಂದು ತೋಚೋದೇ ಇಲ್ಲ, ಏನು ಕೊಡೋದು ಅಂತ ಗೊತ್ತಿಲ್ಲ, ಏನು ಕೊಡೋದು, ಎಲ್ಲವನ್ನು ಕೊಟ್ಟೋದು, ಎಲ್ಲವನ್ನು ಹೇಗೆ ಕೊಡೋದು ಅಂದ್ರೆ ನಮಸ್ಕಾರ ನಮಸ್ಕಾರ ಎಲ್ಲವೂ ನಮಸ್ಕಾರ ಅಂದ್ರೆ ನಮಸ್ಕಾರ ಅಂಬೋದು ಅದಕ್ಕೆ ನಮಸ್ಕಾರ ಅಂಬೋದು ಕಂಡ ಕಂಡವರಿಗೆ ಮಾಡೋದಿಲ್ಲ ಅಂತ ಯಾಕೆ ಹೇಳೋದಂದ್ರೆ ನಮಸ್ಕಾರ ಅಂಬೋದು ನಮ್ಮನ್ನ ಇನ್ನೊಬ್ಬರ ಹತ್ರ ಒಪ್ಪಿಸೋದು ನನ್ನದು ಯಾವುದು ಇಲ್ಲ ಎವ್ರಿಥಿಂಗ್ ಸ್ಟಾರ್ಟಿಂಗ್ ಫ್ರಮ್ ಏನು ನಮಸ್ಕಾರ ಅಂದ್ರೆ ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ ಅದು ಗಂಡಸರಿಗೆ ಹೆಂಗಸರಿಗೆ ಉರಸ್ಸಿಗೆ ಮುಟ್ಟಬಾರ್ದು ಅಂತ ಹೇಳ್ತಾರೆ ಬಟ್ ಅಷ್ಟಾಂಗ ನಮಸ್ಕಾರ ಅಂದ್ರೆ ಏನು ಫಸ್ಟು ಶಿರ ತಲೆ ತಲೆಯಿಂದ ತಲೆ ಫಸ್ಟ್ ಹೋಗುತ್ತೆ ತಲೆ ಉರಸ್ಸು ಮತ್ತು ಕಣ್ಣು ಮತ್ತು ಮನಸ್ಸು ಮತ್ತು ವಚಸ್ಸು ಮಾತುಗಳು ಮತ್ತು ಕಾಲು ಕೈ ಎರಡು ಜಾನುಗಳು ಹೀಗೆ ಎಲ್ಲವೂ ಕೆಳಗೆ ಅವರು ಕಾಲಡಿಯಲ್ಲಿ ಹಾಕೋದು ಕಂಪ್ಲೀಟ್ ಆಗಿ ಸರೆಂಡರ್ ಕಂಪ್ಲೀಟ್ ಸರೆಂಡರ್ ಅಂದ್ರೆ ಏನು ನನ್ನ ತಲೆಯಲ್ಲಿ ಸಿಗ್ನಿಫಿಕೆನ್ಸ್ ಏನು ನನ್ನ ತಲೆಯಲ್ಲಿ ಶಿರಸ್ಸಿಂದ ಸ್ಟಾರ್ಟ್ ಮಾಡಿದ್ರೆ ನನ್ನ ತಲೆಯಲ್ಲಿ ಜ್ಞಾನ ಏನೋ ಚೂರು ಚೂರು ಇದೆ ಅಜ್ಞಾನ ತುಂಬಿ ಇದೆ ಅದೂ ನಿನ್ನದೇ ಸ್ವಾಮಿ ನಿನ್ನದೇ ಅದು ಏನು ಮಾಡಬೇಕು ಪ್ರಾರ್ಥನೆ ದೇವರೇ ಅದನ್ನ ನೀನು ಸ್ವೀಕಾರ ಮಾಡಿ ಈ ಅಜ್ಞಾನವನ್ನ ಧ್ವಂಸ ಮಾಡಿ ಒಳಗೆ ಏನು ಜ್ಞಾನ ಇಟ್ಟಿದ್ಯೋ ಅದನ್ನ ವೃದ್ಧಿ ಮಾಡು ಹಾಗೇನೆ ಮನ ಶಿರಸ್ಸಾಯ್ತು ಶಿರಸ್ಸಲ್ಲಿ ಬರೋದು ಎಲ್ಲವೂ ಆಯಿತು ಶಿರಸ್ಸಲ್ಲಿ ಇರೋದು ಜ್ಞಾನ ಅಜ್ಞಾನ ಆಮೇಲೆ ಇನ್ನು ಬರೋದು ಬಂದು ಉರಸ್ಸು ಉರಸ್ಸಲ್ಲಿ ನೀನೇ ಬಂದು ಆ ಉರಸ್ಸು ಅಂತ ಬರುವಾಗ ಆ ವೈಶ್ವಾನರ ವಿದ್ಯೆಯಲ್ಲಿ ನೋಡುವಾಗ ಉರಸ್ಸು ಅಂಬೋದು ಬಹುಳ ಅಂತ ವಿಸ್ತಾರವಾಗಿರುವಂತ ಆಕಾಶ ಅದ ಸ್ಪೇಸ್ ಅಂತ ಭಾವನೆ ಸೊ ಎಲ್ಲವೂ ಎಲ್ಲವೂ ಈ ಜಾಗ ಕೊಟ್ಟು ಎಲ್ಲವೂ ನೀನೇ ಮಾಡಿಸ್ತಾ ಇದ್ದಿ ಇದೂ ಈ ಉರಸ್ಸು ಟರ್ಸ ಅದೂ ನಿನಗೇ ಸಮರ್ಪಣ ಅಂತ ಅದು ಆಮೇಲೆ ಕಣ್ಣು ಕಣ್ಣಿನಿಂದ ಎಷ್ಟು ಈ ಜನ್ಮ ಮಾತ್ರ ಇಲ್ಲ ಹಿಂದಿನ ಅನೇಕ ಜನ್ಮದಲ್ಲಿ ಏನೇನು ಕ್ರಿಮಿ ಕೀಟ ಹಾಗೆ ಆಗಿದ್ದು ಏನೇನೆಲ್ಲ ನೋಡಿದ್ದೇನು ಮತ್ತು ಮನುಷ್ಯ ಜನ್ಮ ಕೊಟ್ಟಾಗ ಈ ಕಣ್ಣಂದು ನೋಡಬಾರದಲ್ಲ ಏನೇನೆಲ್ಲ ನೋಡಿದ್ದೇನೋ ಅಥವಾ ನೋಡಿದ್ದ ಒಳ್ಳೆ ದೇವರ ದರ್ಶನ ಒಳ್ಳೇದು ಆ ಒಂದು ಒಳ್ಳೇದು ತಗೊಳ್ಳಿ ಎಲ್ಲವೂ ನೀನೇ ಎಲ್ಲ ಮಾಡ್ತಿದ್ದೀರಿ ನಿನ್ನದು ಅಂತಲೇ ನೀನು ಕೊಟ್ಟದ್ದು ನೀನು ಮಾಡಿಸಿದ್ದು ಅಂತ ತಿಳ್ಕೊಳ್ತಾ ಇದ್ದೀನಿ ಅದೂ ನಿನಗೆ ಸಮರ್ಪಣ ಅಂತ ಆಮೇಲೆ ಮನಸ್ಸಲ್ಲಿ ಬರುವಂತ ಮನೋವೃತ್ತಿಗಳು ಅನೇ ಒಂದು ಕ್ಷಣ ಕ್ಷಣಕ್ಕೆ ಎಷ್ಟು ಇದಾಗಿರುತ್ತ ಮನಸ್ಸು ಆ ಮನಸ್ಸಲ್ಲಿ ಬರುವಂತ ಪ್ರತಿ ಥಾಟ್ಸ್ ಫರ್ ಅದರ್ ಹಿಂದೆ ಅನೇಕ ಜನ್ಮ ಮುಂದೆ ಬರುವಂತದ್ದು ಎಲ್ಲದಕ್ಕೇನು ಸೇರಿ ಅದೂ ನಿನ್ನದೇ ಅಂತ ಮನಸ್ಸು ಅರ್ಪಣೆ ವಚಸ್ಸು ನಮ್ಮ ಮಾತುಗಳು ಮಾತು ಮರುವಂತ ಪ್ರಾಸೆಸ್ ಬೈ ವಿಚ್ ಶಬ್ದಗಳು ಹೊರಗೆ ಬರುತ್ತೆ ದಟ್ ಈಸ್ ಆಡಿಬಲ್ ಆಗಿರುತ್ತೆ ಮತ್ತು ಅರ್ಥವನ್ನು ಹೇಳುತ್ತೆ ಇಷ್ಟು ಆಗಬೇಕು ಎಂಟೈರ್ ಮೌನದಲ್ಲಿ ಬಂದಿರುವಂತ ಎಲ್ಲವೂ ಅದು ಕಂಪ್ಲೀಟ್ ಸರೆಂಡರ್ ನಿನ್ನದೇ ಅಂತ ಹಾಕೋದು ಸೊ ಮನಸ್ಸು ಮತ್ತು ವಚಸ್ಸು ಮತ್ತು ಒಂದು ಕಾಲುಗಳು ಕಾಲು ಮೂಲಕವಾಗ ನಡಿಲಕ್ಕಾಗತ್ತೆ ದೇವಸ್ಥಾನಕ್ಕೆ ಹೋಗಕ್ಕಾಗತ್ತೆ ಮತ್ತು ಕೆಟ್ಟ ಜಾಗಕ್ಕೇನು ಹೋಗಕ್ಕಾಗತ್ತೆ ನಮ್ಗೆ ನೆಲೆ ಇದ್ದು ನಿಂತು ಮಾಡ್ಲಕ್ಕೆ ಆಗತ್ತಲ್ಲ ಒಂದು ಕರ್ಮ ಮಾಡ್ಲಕ್ಕೆ ಆಗತ್ತೆ ಸೊ ಹೀಗೆ ಕಾಲಿಂದ ಮಾಡೋದು ಮತ್ತು ಚಂದ ಅಂತ ಜಾನು ಅಂತ ಹೇಳ್ತಾರೆ ಜಾನು ಅಂತ ಹೇಳೋದು ದಟ್ ಗಿವ್ಸ್ ದ ಫ್ಲೆಕ್ಸಿಬಿಲಿಟಿ ಜಾನು ಇಟ್ಟಿದ್ದ ಅನ್ಕೋಸ್ಕರ ಎಂಥವು ಕೂತ್ಕೊಳಕ್ ಆಗತ್ತ ನಿಂತ್ಕೊಳಕ್ ಆಗತ್ತ ಆ ಒಂದು ನಮ್ಗೆ ನೋವು ಬಂದಾಗ ಆವಾಗ ಕೆಳಗೆ ಕೂತ್ಕೊಳ್ಳೋದು ಕಷ್ಟ ಆದಾಗ ಅದನ್ನ ಯೂಸ್ ನಮ್ಗೆ ಗೊತ್ತಾಗುತ್ತೆ ಸೊ ಹೀಗೆ ನಮ್ಮ ಫಂಕ್ಷನಿಂಗ್ ದೇವರಿಗೆ ಈ ಮನುಷ್ಯ ಜನ್ಮವನ್ನು ಇಟ್ಟು ಹೀಗಿಟ್ಟು ನಮ್ಗೆ ಮಾಡಿಸಿದ್ದಾನೆ ಅವನು ಅಂತ ಜಾನು ಅಂತ ಶಬ್ದದಿಂದ ನಮ್ಗೆ ಇರುವಂತ ಎಲ್ಲ ಜಾಯಿಂಟ್ಸ್ ಎಲ್ಲವನ್ನೂ ನಾವು ತಗೊಳ್ತೀವಿ ಹಾಗೆ ಕೈಯಿಂದ ಮಾಡುವಂತ ಕೆಲಸಗಳು ಒಳ್ಳೇದು ಕೆಟ್ಟದ್ದು ಎಲ್ಲ ಅಂದ್ರೆ ಒಂದು ನಮಸ್ಕಾರ ದೇವರು ಕೊಟ್ಟದ್ದು ಎಷ್ಟೆಷ್ಟೆಲ್ಲ ಕೊಟ್ಟಿದ್ದಾನೆ ಈ ಜನ್ಮ ಮಾತ್ರ ಇಲ್ಲ ಅನೇಕ ಜನ್ಮ ಹಿಂದೆ ಮುಂದೆ ಎಷ್ಟೆಷ್ಟು ಕೊಟ್ಟಿದ್ದಾನೆ ಎಲ್ಲವೂ ನಿನ್ನದಂತ ಆ ಒಂದು ಚಿಂತನೆಯಿಂದ ಅದಕ್ಕೆ ಒಂದು ನಮಸ್ಕಾರ ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ ಭೂಯಿಷ್ಠ ಅಂತ ಅದಕ್ಕೆ ಉಪನಿಷತ್ ಹೇಳುವಾಗ ಭೂಯಿಷ್ಠ ಅಂತೆ ನಮಃ ಉಕ್ತಿ ವಿಧೇಮ ಅಂತ ಹೇಳ ಒಂದು ನಮಸ್ಕಾರ ಸರಿಯಾಗಿ ತಿಳ್ಕೊಂಡದಕ್ಕೆ ಚಾತುರ್ಮಾಸ್ಯ ಅದರಲ್ಲಿ ಬಂದಾಗ ಇಷ್ಟು ನಮಸ್ಕಾರ ಮಾಡ್ತೀನಿ 10 ನಮಸ್ಕಾರ 100 ನಮಸ್ಕಾರ 1,00,000 ನಮಸ್ಕಾರ ಹೀಗೆಲ್ಲ ನಾವು ಇಟ್ಟುಕೊಂಡು ನಮಸ್ಕಾರ ಮಾಡ್ತೀವಿ ಮಾಡೋವಾಗ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಈ ಚಿಂತನೆ ಇಸ್ ಮೋರ್ ಇಂಪಾರ್ಟೆಂಟ್ ಸೊ ಅದಕ್ಕೆ ಅಷ್ಟು ನಮಸ್ಕಾರ ಹೇಗೆ ಹಾಕ್ತೀವಿ 10 ನಮಸ್ಕಾರ ಹಾಕ್ತೀವಿ 4 ನಮಸ್ಕಾರ ಹಾಕ್ತೀವಿ ಅಂದ್ರೆ ಈ ಚಿಂತನೆ ಮಾಡ್ತಾ ಹೋಗ್ಬೇಕಲ್ಲ ದೇವರಿಗೆ ಏನ್ ಕೊಟ್ಟಿದ್ದಾನೆ ಇದೆಲ್ಲ ಏನೇನು ಥಿಂಕಿಂಗ್ ಮನಸ್ಸು ಅವನನ್ನ ಸುತ್ತುತ್ತಾ ಅವನನ್ನೇ ಸುತ್ತಬೇಕು ಮನಸ್ಸು ಅವನನ್ನೇ ಸುತ್ತದೆ ಬರೀ ಒಂದು ಫಸ್ಟ್ ಸ್ಟೆಪ್ ನಮ್ಗೆ ಬರೀ ಒಂದು ಸ್ತೋತ್ರನೋ ಏನೋ ಹೇಳ್ತಾ ಅಷ್ಟೇ ನಮ್ಗೆ ಗೊತ್ತು ಆ ಸ್ತೋತ್ರ ಹೇಳ್ತಾ ಅದರಿಂದ ನಮ್ಮ ಪಾಪ ಕಳೆಯುತ್ತಾ ವಿ ವಿಲ್ ಗೆಟ್ ಒಂದು ಸಂಘ ಒಳ್ಳೆ ಸಂಘ ಸಿಕ್ಕತ್ತೆ ಒಳ್ಳೆ ಗುರುಗಳು ಸಿಕ್ಕಬಹುದು ಅದರ ಒಳ್ಳೆ ಏನಾದ್ರು ನಮ್ಗೆ ಮಾರ್ಗ ತೋರಿಸ್ತಾನ ದೇವರು ಅದ್ರ ಮೂಲಕವಾಗ ಸ್ವಲ್ಪ ಸ್ವಲ್ಪ ತಿಳಿದಾಗ ಒಂದು ನಮಸ್ಕಾರ ಹಾಕುವಾಗ ಆ ದೇವರ ಚಿಂತನೆ ಆ ದೇವರಲ್ಲಿ ದೇವರನ್ನ ಸುತ್ತಬೇಕು ಅಲ್ಲಿಕ್ಕಾಗ ನಾವು ಸುತ್ತೀವಿ ದೇವರ ಗುಡಿಯನ್ನ, ನಾವು ಗರ್ಭಗುಡಿಯನ್ನ ನಾವು ಸುತ್ತೀವಿ. ಸುತ್ತವಾಗಿ ಈ ಚಿಂತನೆಯಿಂದ ಸುತ್ತೋದು. ಸೊ ಹೀಗೆ ಹೀಗೆ ಎಷ್ಟೆಷ್ಟು ಚಿಂತನೆ ಬರುತ್ತೋ ಅಷ್ಟೆಷ್ಟು ನಮಗೆ ಕೈಲಾಗದೆ ಇದ್ರೆ ಕೂತುಕೊಂಡು ಮನಸ್ಸಿಂದ ಸುತ್ತೋದು. ದೇಹಕ್ಕೆ ನಮ್ಗೆ ಏನಾದ್ರು ರೋಗ ರುಜಿನಗಳು ಬಂದಾಗ ಆವಾಗ ಸಾವಿರ ನಮಸ್ಕಾರ ಲಕ್ಷ ನಮಸ್ಕಾರ ಮಾಡುವಂತ ಯಾರು ಹೇಳಲ್ಲ. ಮನಸ್ಸಲ್ಲಿ ಸುತ್ತಾ ಇರೋದು, ಈ ಚಿಂತನೆಯಲ್ಲಿ ಸುತ್ತಿ ನಿಮಗೆ ಅರ್ಪಣ ಅಂತ ಒಂದು ನಮಸ್ಕಾರ ಸರಿಯಾಗಿ ಹಾಕಿದ್ರೂ ಬರತ್ತಂತ. ಅದಕ್ಕೆ ಹೇಳ್ತಾರ ಅಕ್ರೂರ ಮಾಡಿದ್ದು. ನಾವೇನ್ ಹೇಳ್ತೀವಿ, ಅವನು ಪೂರಾ ಕೃಷ್ಣನ ಕಾಲಿ ತುಂದು ಹೊರಳ್ತಾ ಹೋದ ಅಂತ. ಸುಮ್ಮನೆ ಅದು ಮಾಡ್ತಾ ಹೋಗಲ್ಲ, ಒಂದೊಂದು ಕಣ 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 ಮಣ್ಣಲ್ಲಿ ಆ ಚಿಂತನೆ ಮಾಡುತ್ತಾ ಆ ಮಧುವಿದ್ಯೆಯಲ್ಲಿ ಬಂತಲ್ಲ ಅದನ್ನ ಚಿಂತನೆ ಮಾಡಿದ. ಮಣ್ಣು ಇದು ನಮ್ಗೆ ಆಶ್ರಯ ಕೊಡುತ್ತೆ, ಈ ಮಣ್ಣೆ ಶಾರೀರಿಕ ನಾಮಕ್ಕಿಂತ ಭಗವಂತ ನನ್ನಲ್ಲಿ ಇದ. ಈ ಚಿಂತನೆ ಮಾಡುತ್ತಾ ಮಾಡುತ್ತಾ ತನ್ನ ಮರಸ್ಸು ಅವನು ಮಾಡಿದ. ಅದು ಮಾತ್ರ ಇಲ್ಲ, ಅವ್ರು ಇನ್ನೊಂದು ತೋರಿಸಿಕೊಡ್ತಾನಂತೆ. ಏನ್ ತೋರಿಸಿಕೊಡ್ತಾನೆ? ನೀರಲ್ಲಿ ಹೋಗ್ತಾನೆ. ನೀರಲ್ಲಿ ಹೋದಾಗೆ ಅವನ್ ಏನ್ ಪೂಜೆ ಮಾಡಿದ ಅಂದ್ರೆ ನೀರನ್ನೇ ತೆಗೆದು ನೀರನ್ನೇ ಪೂಜೆ. ನೀರಲ್ಲಿ ಇರೋವಾಗ ಇವಾಗ್ಲೂ ಮಾಡ್ತಾನೆ. ನದಿ ತೀರಕ್ಕೆ ಹೋದಾಗ ಅಲ್ಲಿ ಹೋಗಿ ಒಂದು ಪಂಚಾಮೃತ ಅದು ಇದು ಇಟ್ಕೊಂಡು ಏನ್ ಹೋಗಲ್ಲ. ಆ ನೀರಲ್ಲಿ ಇರುವಂತ ಆ ನೀರನ್ನೇ ತೆಗೆದು ಅಲ್ಲೇ ಒಂದು ಅಡಿಗೆ ಕೊಡೋದು. ಅದೇ ತೆಗೆದು ಅಂದ್ರೆ ಭಾವನೆ ನೀನು ಕೊಟ್ಟದ್ದೇ, ನೀನು ಇಟ್ಟದ್ದೇ ನಿನ್ಗೆ ಕೊಡಬೇಕು, ಎಲ್ಲಿ ಇದ್ರೆ ಏನು. ಸೊ ಅಲ್ಲಿ ಇರುವಂತ ವಿಶೇಷ ಎಷ್ಟೆಷ್ಟು ನಮ್ಗೆ ನೆನಪು ಬರುತ್ತೋ ಅದನ್ನ ದೇವರಿಗೆ ಅರ್ಪಣೆ ಮಾಡೋದು. ನೀರಲ್ಲಿ ಇರುವಾಗ, ನೀರಲ್ಲಿ ಹೊರಗೆ ಬಂದಾಗ ಹೊರಗೆ ಕೃಷ್ಣನನ್ನು ನೋಡೋದು, ಭೂಮಿಯಲ್ಲಿ ರಥದಲ್ಲಿ ಅವನನ್ನು ನೋಡಿ ಈ ರಥದಲ್ಲಿ ನೋಡೋದು. ಸೊ ಹೀಗೆ ಅವನು ಮಾಡ್ತಾ ಬಂದಂತ ವಂದನಕ್ಕೆ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಸಂಬಂಧವಾಗಿ ಇದೇ ಒಂದು ಭಾವನೆ ಹೇಳೋದು. ನಮ್ಮನ್ನು ನಮಸ್ಕಾರ ಮಾಡುವಾಗ ಯೂಶಲಿ ಮಾಡೋದು ಕಾಯೇನ ವಾಚ. ಅದು ಕವಿ ಜಯಂತಿಯರಲ್ಲಿ ಫಸ್ಟ್ ಬಂದ ಕವಿ ಹೇಳಿದ್ದೆ ಕಾಯೇನ ವಾಚ. ಅದು ನೋಡಿ ಕಾಯೇನ ವಾಚ ಮನಸೇಂದ್ರಿಯ ಅದು ಹೇಳುವಾಗ ಸೇಮ್ ಥಿಂಗ್ ಅದನ್ನೇ ವಂದನ ಅಂತ ಹೇಳ್ತಾರೆ. ಇದನ್ನ ಇನ್ನೊಂದು ಅರ್ಥ ಏನ್ ಹೇಳ್ತಾರೆ ಅಂದ್ರೆ ಜಯತೀರ್ಥರು ಇದಕ್ಕೆ ಹೇಳಿದ್ದಾರಂತ. ಜಯತೀರ್ಥರು ಏನ್ ಹೇಳ್ತಾ ಇದ್ದಾರಂದ್ರೆ ಅವ್ರು ಏನ್ ಹೇಳ್ತಾರೆ, ಮನೋವೃತ್ತೇ ಪ್ರಣವತಾಹಿ ವಂದನಂ ಅಂತ. ಅಂದ್ರೆ ನಮಸ್ಕಾರ ಮಾಡುವಾಗಲಿ ಮುಖ್ಯ ಭಾವನೆ ಏನಾಯ್ತು, ಇವಾಗ ನನ್ನದಲ್ಲ ಅಂತ ಒಂದು ಭಾವನೆ ಆಯ್ತು. ನನ್ನದಲ್ಲ, ಎಲ್ಲವೂ ನಿನ್ನದೇ, ನೀನೇ ಮಾಡ್ತಾ ಇದ್ದಿ ಅಂತ ಕೇಳುವಾಗ ಏನು ಭಾವನೆ ಬರುತ್ತಂದ್ರೆ, ನಾನು ಎಷ್ಟು ಅಲ್ಪ. ತಿರ್ಗಾ ಜಗನ್ನಾಥದಾಸರು ಹೇಳಿದ್ದೆ, ಜೀವ ಅಂದ್ರೆ ಎಷ್ಟು ಅಣುಕ್ಕಿಂತ ಒಂದು ಸಣ್ಣದಾದ ಒಂದು ವಸ್ತು. ಸೊ ನಾನು ಚಿಕ್ಕವ ಸಣ್ಣವ, ಐ ಆಮ್ ನಥಿಂಗ್ ಕಂಪೇರ್ ಟು ಹಿಮ್ ಆರ್ ಕಂಪೇರ್ ಟು ಅದರ್ ದೇವತಾಸಲ್ಲಿ ತಾರತಮ್ಯ ಇಟ್ಕೊಳ್ಳಿ. ಸೊ ದೇವರ ಜೊತೆಲಿ ಹೇಳುವಾಗ ಐ ಆಮ್ ನಥಿಂಗ್, ಯು ಆರ್ ಗ್ರೇಟ್ ಅಂಬೋದು ಆ ಮನಸ್ಸು ಇದು ಮಾಡ್ತಾ ದಟ್ ವಿಲ್ ಸ್ಟೇ ಇನ್ ದ ಬ್ಯಾಕ್ ಗ್ರೌಂಡ್ ಕಂಟಿನ್ಯೂಸ್ ಆಗಿ ಅದು ಇರಕ್ಕೆ ಶುರು ಆಗತ್ತಂತ. ಅದಕ್ಕೆ ಹೇಳ್ತಾರೆ ಮನೋವೃತ್ತಿಗೆ ಪ್ರಣವತಾಹಿ ವಂದನಂ ಅಂತ. ಇದನ್ನ ಇಟ್ಟುಕೊಂಡು ನೀವು ಮಾಡಿ ಅಂತ ಅಂದ್ರೆ ಮೈಂಡ್ ಬೇಸಿಕಲಿ ನಮಸ್ಕಾರ ಅಂಬೋದು ಇಟ್ಸ್ ಅ ಫ್ಲೋ. ನಮಸ್ಕಾರ ಮಾಡುವಾಗ ಡೈರೆಕ್ಷನ್ ಅದಕ್ಕೆ ನೋಡ್ತೀವಿ, ಇಟ್ ಇಸ್ ಅ ಫ್ಲೋ. ಇಟ್ಸ್ ಅ ಫ್ಲೋ, ನನ್ನಿಂದ ದೇವರ ಕಡೆ ಹೋಗುವುದು ಅಂತ. ನಮಸ್ಕಾರ ಮಾಡೋರ್ನೇ ನಾವು ತಲೆಯಿಂದ ವಿಸೇಜ್ ಇಟ್. ಸೊ ಫ್ರಮ್ ಅಸ್ ಕೆಳಗೆ ಎವ್ರಿಥಿಂಗ್ ಇಟ್ ಇಸ್ ಅ ಎನರ್ಜಿ ಫ್ಲೋ ಟುವರ್ಡ್ಸ್ ದಟ್ ಪರ್ಸನ್. ಅದಾಗತ್ತೆ ಅವರು ಅದಕ್ಕೆ ನಮಸ್ಕಾರ ಮಾಡುವಾಗ. ಆನ್ ದ ಅದರ್ ಹ್ಯಾಂಡ್ ನಮ್ದು ಯಾರು ನಮಸ್ಕಾರ ಮಾಡ್ತಾರಂದ್ರೆ ಅವರಿಂದ ಎಲ್ಲ ಫ್ಲೋ ಆಗತ್ತೆ. ನಾವೇನ್ ಮಾಡೋದು, ಬೇಡಪ್ಪ ನೀನ್ ನಮಸ್ಕಾರ ನಂಗೆ ಮಾಡಬೇಡ ಅಂತ ಹೇಳೋದ? ಅದು ಅದಕ್ಕೇನು ಅಧಿಕಾರ ಇಲ್ಲ. ಯು ಆರ್ ಲಿಟಲ್ ಲಿಟಲ್, ಅವ್ರಕ್ಕಿಂತ ನಿಮ್ಗೆ ಒಂದು ಏನಾದ್ರು ಒಂದು ಇವನ್ ಲಿಟಲ್ ಯು ಆರ್ ಹೈಯರ್ ದನ್ ಸ್ಥೂಲವಾಗಿ ಇದ್ರು ಏಜ್ ಆರ್ ವಾಟ್ ಎವರ್ ಇದ್ರು ವಾಟ್ ಯು ಡೂ ಇಸ್ ಅಲ್ಲಿಂದ ಎನರ್ಜಿ ಫ್ಲೋ ಬರುತ್ತಲ್ಲ. ನಾರಾಯಣ ನಾರಾಯಣ ಅಲ್ಲ ಹರಿ ಹೇಳ್ತಾರಲ್ಲ ಅಂತ. ಸೊ ಹರಿ ಅಂತ ಚಿಂತನೆ ಮಾಡಿ ಹರಿಗೆ ಐ ಆಮ್ ಪಾಸಿಂಗ್, ಐ ಆಮ್ ಜಸ್ಟ್ ಲೈಕ್ ಅ ಟ್ಯೂಬ್ ಅಂಬೋ ಚಿಂತನೆಯಿಂದ ಅದನ್ನ ಮಾಡಿದ್ರೆ ಹರಿ ತಕೊಳ್ತಾನೆ. ಯಾಕಂದ್ರೆ ನೀವು ಕರೆದಿದ್ದೀರಾ, ಹರಿ ಅಂತ ಕರೆದಿದ್ದೀರಾ. ಸೊ ಅವ್ರು ಮಾಡೋ ನಮಸ್ಕಾರ ಎಲ್ಲ ಟ್ಯೂಬ್ ತರ ಹರಿಗೆ, ನಿಮ್ಮ ಬಿಂಬರೂಪಿಯಾದಂತ ಹರಿಗೆ ಹೊರಟೋಗುತ್ತೆ. ಹರಿ ವಿಲ್ ಟೇಕ್ ಕೇರ್, ಹರಿ ವಿಲ್ ಡು. ಹರಿ ಹರಿ ಅಂತ ಹೇಳಿದ್ರು ಆಯ್ತು, ನಾರಾಯಣ ಹೇಳಿದ್ರು ಆಯ್ತು, ಅದು ಜ್ಞಾನ ಬರಲಿ, ಸುಜ್ಞಾನ ಪ್ರಾಪ್ತಿರಸ್ತು ಅಂತ. ದೇವರೇ ನೀನು ಈಗ ಯೂಸಿಂಗ್ ದಿಸ್ ಟ್ಯೂಬ್ ಯು ಜಸ್ಟ್ ಗೋ, ಅವನ ಅಜ್ಞಾನವನ್ನ ತೆಗೆದು ಅವನಿಗೆ ಜ್ಞಾನ ಕೊಡು. ಸೊ ಹೀಗೆ ವಂದನೆ ಎಂಬುದು ಇಟ್ ಇಸ್ ಭಗವಂತನಿಗೆ ನಾನು ಸಣ್ಣವ ಅಂಬೋ ಜ್ಞಾನ ಇರಲೇಬೇಕು. ಅಂಡ್ ಇಟ್ಸ್ ಅ ಫ್ಲೋ ಫ್ರಮ್ ದಟ್ ಪರ್ಸನ್ ಟು ಹಿಸ್ ಹೈಯರ್ ಸೆಲ್ಫ್, ಅದು ಆಗತ್ತೆ. ಆದ ಕಾರಣದಿಂದ ಇವಾಗ ಏನಾಯ್ತು, ಯಾವುದು ನನ್ನದ, ಎಲ್ಲ ನಿನ್ನದು ನಿನ್ನದು ಅಂತ ಆದ ಮೇಲೆ ನನ್ಗೆ ಏನಾದ್ರು ಒಂದು ಕಾರ್ ಕೊಡು ಬಸ್ ಕೊಡು ಅಂತ ಕೇಳ್ತಾರ? ಕೇಳಲ್ಲ. ಯಾವುದು ನನ್ನದಲ್ಲ. ಸೊ ಏನ್ ಕೇಳಕ್ಕಿದೆ? ಸೊ ಈ ಜ್ಞಾನ ಜೀರ್ಣ ಆಗ್ತಾ 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 ನಮಗೆ ಕೇಳಬೇಕು ಅಂತನೂ ತೋಚೋದಿಲ್ಲ. ದೇವ್ರು ಏನ್ ಒಳ್ಳೇದು ಅವನೇ ಮಾಡ್ತಾನ ಅಂಬೋದು ಬಂದ್ಬಿಡತ್ತೆ. ಸೊ ಅಲ್ಲಿ ಫಲ ಅಪೇಕ್ಷೆನೂ ಇರೋದಿಲ್ಲ. ಸ್ವಭಾವ ಅದು ನಮ್ಗೆ ಬಂದ್ಬಿಡುತ್ತೆ, ಅದು ಡೆಫಿನೆಟ್ಲಿ ಬಂದ್ಬಿಡುತ್ತೆ ಅದು. ಸೊ ಅದೊಂದು ಇನ್ನೊಂದು ಯಾಕೆ ಅದನ್ನ ಹೀಗೆ ಹೇಳ್ತಾರೆ ಅಂದ್ರೆ ಹೇಳ್ತಾರಲ್ಲಿ ಆ ಶಬ್ದವೇ ತಕೊಳ್ಳಿ ಅಂತಾರ, ವಂದನ ಎಂಬುವ ಶಬ್ದವೇ ತಕೊಳ್ಳಿ ಅಂತಾರ. ಬಂ ಬಂ ಅಂದ್ರೆ ಏನು ನಾವು ನೋಡ್ತೀವಿ, ಬಂ ಬೀಜ ಅಂತೀವಿ, ಏನದು ಜ್ಞಾನ, ಜ್ಞಾನ ಅಂದ್ರೆ ಇಟ್ಸ್ ನಾಟ್ ಅ ಲೌಕಿಕ ಜ್ಞಾನ, ಮಹಾಜ್ಞಾನ ನಮ್ಗೆ ಆ ಉತ್ಕೃಷ್ಟವಾದ ಮೋಕ್ಷಕ್ಕೆ ಕೊಂಡೊಯ್ಯುವ ಜ್ಞಾನ ಈಸ್ ವ ಅಂತ ಹೇಳಿದ್ರೆ ಜ್ಞಾನ ಭಗವತ್ ವಿಷಯವಾದ ಜ್ಞಾನ. ವಮ್ ಅಂತ ಆ ಒಂದು ಬೀಜವನ್ನ ಹಾಕಿದಾಗ ಅದು ಏನಾಗತ್ತಂದ್ರೆ ವಿಶೇಷವಾದ ಆ ಬಿಂಬರೂಪವಾದ ಜ್ಞಾನ, ಬಿಂಬರೂಪದ ಜ್ಞಾನವನ್ನ ವಮ್ ಅಂತ ಹೇಳ್ತದೆ. ವಮ್ ವಮ್ ದ ಅಂದ್ರೆ ಇಲ್ಲಿ ದ ಅಂದ್ರೆ ಕೊಡೋದು ಅಂತ ಹೇಳ್ತಾರೆ. ದ ಎಂಬುದಕ್ಕೆ ಒಂದು ಕೊಡೋದು ಎಂಬ ಅರ್ಥವನ್ನು ಕೊಟ್ಟು ಜ್ಞಾನವನ್ನ ಕೊಟ್ಟು ನ ಒಂದ ನ ಅಂದ್ರೆ ಕೊಟ್ಟು ಹೋಗೋದಿಲ್ಲ, ಕೊಟ್ಟು ಅಲ್ಲೇ ನಿಂತು ಅದನ್ನ ನಿಯಮನವನ್ನು ಮಾಡ್ತಾ ಇದ್ದಾನೆ, ಯಾವ ಯಾವ ಕಾಲದಲ್ಲಿ ಹೇಗೆ ಆಗಿರ್ಬೇಕು ಅದು ನಿಯಂತ್ರಣ ಮಾಡ್ತಾ ಇದ್ದಾನೆ ಅಂತ ಒಂದರ್ಥ. ಇನ್ನೊಂದು ಅರ್ಥನು ಮಾಡ್ಬೋದು, ಒಮ್ಮಂದ್ರೆ ಜ್ಞಾನ ಅಂತ ಕೊಂಡು ಜ್ಞಾನ ಜ್ಞಾನ ಹೇಗೆ ಬರುತ್ತೆ, ಅಜ್ಞಾನ ನಾಶ ಆಗ್ಬೇಕು ಅಂದ್ರೆ ಅಲ್ಲಿ ದ ಒಮ್ ದ ಅಂದ್ರೆ ದೋ ಅವಖಂಡನೆ ಅಂತ ಒಂದು ಧಾತು ಇದೆ, ಅಂದ್ರೆ ನಾಶ ಮಾಡೋದು ಅಂತ. ಜ್ಞಾನ ಬರ್ಬೇಕು ಅಂದ್ರೆ ಜ್ಞಾನದ ಜೊತೆಲಿ ಇನ್ನೊಂದು ನಾಶ ಆದ್ರೆ ನಂಗೆ ಜ್ಞಾನ ಬರುತ್ತೆ ಅಂದ್ರೆ ನಮ್ಗೆ ಅಜ್ಞಾನ ನಾಶ ಮಾಡಿ ಜ್ಞಾನವನ್ನ ಕೊಟ್ಟು ಕೊಟ್ಟ ಜ್ಞಾನವನ್ನ ನಿಯಮನ ಮಾಡ್ತಾ ಭಗವಂತ ಇದ್ದಾನೆ. ಕೊಟ್ಟು ಕೊಟ್ಟು ಹೋಗೋದಲ್ಲ, ಕೊಟ್ಟು ನಾವೇ ನಿಯಂತ್ರಣ ಮಾಡೋದಲ್ಲ, ಅವನೇ ನಿಂತ ನಿಯಮನ ಮಾಡ್ತಾನೆ ಅಂತ ಬರ್ಬೇಕು. ದೇವರೇನೋ ಕೊಡೋದಲ್ಲ, ಅವನು ಕೊಟ್ಟು ಇಟ್ಟು ನಿಯಮನ ಮಾಡ್ತಾ ಇರ್ತಾನ ಅವನು. ಸೊ ಹಾಗೆ ವಂದನ ಎಂಬೋ ಶಬ್ದಕ್ಕೆ ಅದೇ ಅರ್ಥ ಇರೋವಾಗ ಜ್ಞಾನ ಬೇಕು ಅಂತಾನೆ ಆಯ್ತಲ್ಲ ವಂದನ ಅಂತ, ಆವಾಗ ಜ್ಞಾನ ಬೇಕು ಅಂತ ವಂದನ ಮಾಡ್ತೀನಿ ಅಂತ ಹೇಳಿ ನೀವು ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ದಟ್ ಓನ್ಲಿ ಇನ್ಕ್ರೀಸಸ್ ಯುವರ್ ಅಜ್ಞಾನ. ಸೊ ವೆನ್ ಯು ಡೂ ವಂದನ ಆಟೋಮ್ಯಾಟಿಕ್ಲಿ ಇಟ್ ಇಸ್ ಓನ್ಲಿ ಜ್ಞಾನ, ಜ್ಞಾನ ಅಲೋನ್ ಕ್ಯಾನ್ ರಿಮೂವ್ ಯುವರ್ ಫಿಯರ್. ಸೊ ಹಾಗೆ ಜ್ಞಾನ ಗಿವ್ಸ್ ಮೋರ್ ಜ್ಞಾನ, ಸೊ ವಿ ಆ ಒಂದು ಅಭಯ ಸಿಕ್ಕತ್ತೆ ಅಂತ ವಂದನಕ್ಕೆ ಹೇಳ್ತಾರೆ. ಇದು ಹೇಳಿದ ಮೇಲೆ ನಾವು ನೆಕ್ಸ್ಟ್ ಕ್ಲಾಸ್ಲಿ ಇದನ್ನ ಎನ್ ಎರಡೇ ಇದೆ ಮೂರಿದೆ ಅದನ್ನ ಕಂಟಿನ್ಯೂ ಮಾಡೋಣ. ಕೃಷ್ಣಾರ್ಪಣಮಸ್ತು.